ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ಇದೀಗ ಕೇಳೋಣ ಮೊದಲ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ತರಗತಿಯಲ್ಲಿ ಕುಟುಂಬದ ಬಗ್ಗೆ ನಾವು ಮಾತಾಡ್ತಾ ಇದ್ದೀನಿ. ಕುಟುಂಬ ಏನು ಅಂದರೆ, ಕುಟುಂಬ ಒಂದು ಸಾರ್ವತ್ರಿಕವಾದ ಸಂಸ್ಥೆ. ಇದು ಅತ್ಯಂತ ಸರಳವಾದ ಸೂಕ್ಷ್ಮವಾದ ಸಮಾಜವಿದ್ದಂತೆ. ಕುಟುಂಬವಿಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಕುಟುಂಬವಿಲ್ಲ. ಬಹುಶಃ ಸಮಾಜ ಅಂದರೆ ನಿಮಗೆ ಈಗಾಗಲೇ ತಿಳ್ಕೊಂಡಿದ್ದೀರಾ, ಅದರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಈಗ ಕುಟುಂಬ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ಈಗ ಹೇಳ್ತೇನೆ. ತಂದೆ ತಾಯಿ ಎಲ್ಲರೂ ನಾವು ಒಟ್ಟಿಗೆ ಇರತಕ್ಕಂಥ ಒಂದು ಇದರಿಂದ ಎಲ್ಲರೂ ಕೂಡ ಬಂದಿದ್ದೀರಾ. ತಂದೆ ತಾಯಿ ಇಲ್ಲದೇ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮೊರೊಕ್ಕೋ ಅಂತಕ್ಕಂಥ ಒಂದು ದೇಶದಲ್ಲಿ ಗಾದೆ ಇದೆ, ಏನು, ಕುಟುಂಬ ಇಲ್ಲದೇ ಯಾವ ಸಮಾಜನೂ ಕೂಡ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆ ರೀತಿ ಇಲ್ಲಿ ಫ್ಯಾಮಿಲಿ ಅಂತಕ್ಕಂಥದ್ದು ಆಂಗ್ಲ ಭಾಷೆಯ FAMILY ಫ್ಯಾಮಿಲಿ ಅಂತಕ್ಕಂಥದ್ದು ನಾವು ಕನ್ನಡಕ್ಕೆ ತರ್ಜಮೆ ಮಾಡಿದ್ರೆ ಕುಟುಂಬ ಎಂದಾಗುತ್ತದೆ. ಕುಟುಂಬ ಇದು ಯಾವ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಫ್ಯಾಮುಲಸ್ FAMULUS ಫ್ಯಾಮುಲಸ್ ಅಂತಕ್ಕಂಥ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಶಬ್ದವಾಗಿದೆ. ಈ ಫ್ಯಾಮುಲಸ್ ಅದರ ಅರ್ಥ ಹಾಳು, ಅಂದರೆ ಆಳನ್ನು ಕೂಡ ಕುಟುಂಬ ಒಳಗೊಂಡಿತ್ತು. ಆಳನ್ನು ಕೂಡ ಕುಟುಂಬ ಒಳಗೊಂಡಿತ್ತು. ಆಳು ಅಂತಂದರೆ ತಮಗೆ ಗೊತ್ತಿದೆ, ಸರ್ವೆಂಟ್ ಅಂತೇಳಿ ಕರಿತೀವಿ. ಸರ್ವೆಂಟ್ SERVANT ಸರ್ವೆಂಟ್ ಆಳು. ಆದರೆ ಆಳನ್ನು ಇವತ್ತು ಮನೆಯಲ್ಲಿ ಹಲ ಕೆಲವರು ಆಳುಗಳನ್ನು ಇಟ್ಕೊಂಡಿರ್ತಾರೆ. ಆಳು ಅಂತಕ್ಕಂಥದ್ದನ್ನು ಕುಟುಂಬ ಒಳಗೊಂಡಿರುವುದಿಲ್ಲ ಅನ್ನೋದು ಕೂಡ ಹೇಳ್ತಾರೆ. ಹಾಗಾಗಿ ಹಿಂದೆ ನಮ್ಮ ಗ್ರೀಕ್ ದಾರ್ಶನಿಕರಾದ ಪ್ಲೇಟೋ, ಪೋಪ್ ಫಯಸ್ ಇವರೆಲ್ಲರೂ ಕೂಡ ಕುಟುಂಬ ರಾಜ್ಯಕ್ಕಿಂತಲೂ ಪವಿತ್ರವಾದದ್ದು, ಕುಟುಂಬ ರಾಜ್ಯಕ್ಕಿಂತಲೂ ಪವಿತ್ರವಾದದ್ದು ಅಂತ ಹೇಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಹಾಗೆ ಖ್ಯಾತ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ರಾಬರ್ಟ್ ಬೈರ್ಸ್ಟಡ್ ಹೇಳುವಂತೆ, ನಾವು ಇತರ ಸಂಘ ಸಮೂಹಗಳನ್ನು ನಮ್ಮ ಜೀವಿತದ ಅವಧಿಯ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ
ಸೇರಿಸಿಕೊಳ್ಳಬಹುದಾದರೂ ಕುಟುಂಬ ಮಾತ್ರ ನಮ್ಮ ಜೀವಿತದುದ್ದಕ್ಕೂ ಇರುವುದು. ಅಂದರೆ ಕುಟುಂಬ ಯಾವಾಗಲೂ ಕೂಡ ನಾವು ಎಂದೂ ಎಲ್ಲಿವರೆಗೆ ಜೀವಿತದಲ್ಲಿ ಇರ್ತೀವೋ ಅಲ್ಲಿವರೆಗೂ ಕುಟುಂಬ ಇದೆ. ನಾವು ಹುಟ್ಟಬಹುದು, ಸಾಯ್ಬೋದು, ನೀವು ಹುಟ್ಟಬಹುದು, ಸಾಯ್ಬೋದು, ಆದರೆ ನಮ್ಮಾಗೆ ಹುಟ್ಟುವವರು ಮತ್ತು ಸಾಯುವವರು ಇದ್ದೇ ಇರ್ತಾರೆ. ಅಂದಾಗೆ ಕುಟುಂಬ ಸಾರ್ವತ್ರಿಕವಾದುದು, ಕುಟುಂಬ ಸಾರ್ವತ್ರಿಕವಾದುದು. ಅಂದರೆ ಇಲ್ಲಿ ಕುಟುಂಬ ಅಂದರೆ ಏನು ಅನ್ನೋ ಒಂದು ಅರ್ಥವನ್ನು ನಾನು ಈಗಾಗಲೇ ತಮಗೆ ತಿಳಿಸ್ತಾ ಇದ್ದೆ. ಕುಟುಂಬ ಅಂತಕ್ಕಂಥದ್ದು ಯಾವ ಒಂದು ಇದರಿಂದ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ಆಗಲೇ ತಮಗೆ ಹೇಳಿದೆ. ಲ್ಯಾಟಿನ್ ಭಾಷೆಯ ಫ್ಯಾಮುಲಸಿಂದ ಬಂದಿದೆ. ಈ ಫ್ಯಾಮಿಲಸ್ ಅಂದರೆ ಆಳು ಅಂತ ಅರ್ಥ. ರೋಮ್ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಆಳುಗಳನ್ನು ಕೂಡ ಕುಟುಂಬದ ಸದಸ್ಯರು, ರೋಮ್ ದೇಶದಲ್ಲಿ ಹಿಂದಿನ ಕಾಲದಲ್ಲಿ FAST ಹಿಂದಿನ ಕಾಲದಲ್ಲಿ ಆಳುಗಳನ್ನು ಕೂಡ ಕುಟುಂಬ ಸದಸ್ಯರು ಅಂತ ಪರಿಗಣಿಸ್ತಿದ್ರು. ಆದರೆ ಇವತ್ತು ಆ ರೀತಿ ಪರಿಗಣಿಸ್ತಾ ಇಲ್ಲ. ಇಲ್ಲಿ ಈ ಏನು ಕುಟುಂಬದ ಒಳಗಡೆ ಇರತಕ್ಕಂಥವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ತಂದೆ ತಾಯಿ, ಅಕ್ಕ ತಮ್ಮ ಅಣ್ಣ, ಈ ಕುಟುಂಬಗಳು ಬಗೆಗಳೆಷ್ಟು, ಪ್ರಕಾರಗಳೆಷ್ಟು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಕುಟುಂಬದ ಅರ್ಥ ಈಗ ತಾನೇ ನಾನು ಹೇಳಿದ್ದೇನೆ. ಕುಟುಂಬದ ವ್ಯಾಖ್ಯೆಯನ್ನು ಈ ಮುಂದಿನಂತೆ ಹೇಳ್ತೇನೆ, ಗಮನ ಇಟ್ಟು ಕೇಳಿ. ಕುಟುಂಬದ ವ್ಯಾಖ್ಯೆ ಅನೇಕ ಸಮಾಜ ವಿಜ್ಞಾನಿಗಳು ನಮಗೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದನೇದಾಗಿ ಸಮ್ನರ್ ಮತ್ತು ಕೆಲ್ಲರ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರ ಪ್ರಕಾರ ಕುಟುಂಬ ಎಂದರೆ ರಕ್ತ ಸಂಬಂಧಗಳಿಂದ ಕೂಡಿದ
ಮತ್ತು ಕನಿಷ್ಠ ಎರಡು ತಲೆಮಾರುಗಳನ್ನು ಒಳಗೊಂಡಿರುವ ಅತಿ ಸೂಕ್ಷ್ಮ ಸಾಮಾಜಿಕ ಸಂಘಟನೆಯೇ ಕುಟುಂಬ. ಮತ್ತೊಂದು ಸತಿ, ಸಮ್ನರ್ ಮತ್ತು ಕೆಲ್ಲರ್ ರವರ ಪ್ರಕಾರ ಕುಟುಂಬ ಎಂದರೆ, ವ್ಯಾಖ್ಯಾನ ಈ ರೀತಿ ಇದೆ, ರಕ್ತ ಸಂಬಂಧಗಳಿಂದ ಕೂಡಿದ ಮತ್ತು ಕನಿಷ್ಠ ಎರಡು ತಲೆಮಾರುಗಳನ್ನು ಒಳಗೊಂಡಿರುವ ಅತಿ ಸೂಕ್ಷ್ಮ ಸಾಮಾಜಿಕ ಸಂಘಟನೆಯೇ ಕುಟುಂಬ. ಈ ಸಾಮಾಜಿಕ ಸಂಘಟನೆ ಏನು ಅಂತೇಳಿ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಈ ಸಾಮಾಜಿಕ ಸಂಘಟನೆ ಅಂತಂದರೆ ನಮ್ಮ ಕುಟುಂಬಗಳು ಅಥವಾ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ನಾವೆಲ್ಲ ಒಂದು, ಪಕ್ಕದ ಮನೆಯವರು ಅವರು ತಂದೆ ತಾಯಿಗಳು ಅಣ್ಣ ತಮ್ಮ ಅವರೆಲ್ಲ ಒಂದು, ಹಾಗೆ ಅವರು ರಕ್ತ ಸಂಬಂಧ ಅವರು, ನಾವು ರಕ್ತ ಸಂಬಂಧ ನಾವು, ಹೀಗೆ ನಾವೆಲ್ಲ ಒಂದಾಗಿ ಒಂದು ಹಳ್ಳಿನಲ್ಲಿ ಒಂದು 10 ಮನೆ 50 ಮನೆ 100 ಮನೆ 200 ಮನೆ ಇರ್ತೀವಿ. ಇದನ್ನು ನಾವು ಏನು ಒಂದಕ್ಕಿಂತ ಹೆಚ್ಚಾಗಿ ಹೆಚ್ಚು ಹೆಚ್ಚು ಮನೆಗಳು ಅಥವಾ 10ಕ್ಕಿಂತ ಹೆಚ್ಚಾಗಿ ಅಲ್ಲಿ ಎಲ್ಲ ಅವರನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಸಾಮಾಜಿಕ ಸಂಘಟನೆ ಅಂತ ಕರಿತೀವಿ. ಯಾಕಂದರೆ ಈ ಕುಟುಂಬ ಸಾಮಾಜಿಕ ವ್ಯವಸ್ಥೆಯ ಮೂಲ. ಮಾನವನ ಬದುಕಿಗೂ ಪ್ರಾಣಿಗಳ ಬದುಕಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಾನವರು ಮಾನವೀಯತೆ ಮನುಷ್ಯತ್ವದಿಂದ ಬದುಕ್ತಕ್ಕಂಥ ಒಂದು ಸಹನೆ ತಾಳ್ಮೆಯನ್ನು ಕಲಿಸ್ಕೊಡ್ತಕ್ಕಂಥದ್ದು ಕುಟುಂಬ. ಇಂಥ ಎಲ್ಲ ಬಹಳ ಗುರುತರವಾದಂಥ ವಿಚಾರಗಳಿರ್ತಕ್ಕಂಥದ್ದು ಸಾಮಾಜಿಕ ಸಂಘಟನೆಯಲ್ಲಿ. ಅದಕ್ಕಾಗಿಯೇ ಸಮ್ನರ್ ಮತ್ತು ಕೆಲ್ಲರ್ ಹೇಳಿರ್ತಕ್ಕಂಥ ಮಾತು ಸತ್ಯ ಮತ್ತು ಅರ್ಥಗರ್ಭಿತ. ರಕ್ತ ಸಂಬಂಧಿಗಳಿಂದ ಕೂಡಿದ ಮತ್ತು ಕನಿಷ್ಠ ಎರಡು ತಲೆಮಾರುಗಳನ್ನು ಒಳಗೊಂಡಿರುವ ಅತಿ ಸೂಕ್ಷ್ಮ ಸಾಮಾಜಿಕ ಸಂಘಟನೆಯೇ ಕುಟುಂಬ. ಎರಡನೆಯದಾಗಿ ಈಲಿಯಟ್ ಮತ್ತು ಮೆರಿಲ್, ಈಲಿಯಟ್ ಮತ್ತು ಮೆರಿಲ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು, ಅವರ ದೃಷ್ಟಿಯಲ್ಲಿ ಏನು ಕುಟುಂಬ ಅಂದರೆ, ಅವ್ರು ಹೇಳ್ತಾರೆ, ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡಿರುವ ಜೈವಿಕ ಸಾಮಾಜಿಕ ಘಟಕವೇ ಕುಟುಂಬ. ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡಿರುವ ಜೈವಿಕ ಸಾಮಾಜಿಕ ಘಟಕವೇ ಕುಟುಂಬ. ಈಗಾಗಲೇ ಸಮ್ನರ್ ಮತ್ತು ಕೆಲ್ಲರ್ ಸಾಮಾಜಿಕ ಸಂಘಟನೆಯನ್ನು, ರಕ್ತ ಸಂಬಂಧಿಗಳು ಎರಡು ಮೂರು ತಲೆಮಾರು ಒಳಗೊಂಡಿರತಕ್ಕಂಥ ಅತಿ ಸೂಕ್ಷ್ಮ ಸಾಮಾಜಿಕ ಸಂಘಟನೆಯನ್ನು ಕುಟುಂಬ ಅಂತ ಕರೆದರು. ಇಲ್ಲಿ ಈಲಿಯಟ್ ಮೆರಿಲ್ ಗಂಡ ಹೆಂಡತಿ ಮತ್ತು ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥ, ಈಗಾಗಲೇ ಗಂಡ ಹೆಂಡತಿ ಮಕ್ಕಳು ರಕ್ತ ಸಂಬಂಧದೊಳಗೆ ಬಂದುಬಿಟ್ಟಿದ್ದಾರೆ, ಆದರೆ ಇವ್ರದ್ದು ಹೊಸದಾಗಿ ಸೇರ್ಪಡೆ ಆಗಿರತಕ್ಕಂಥ ಬಹಳ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಶಬ್ದ ಎಂದರೆ ಜೈವಿಕ ಸಾಮಾಜಿಕ ಘಟಕ. ಜೈವಿಕ ಅಂತಂದರೆ ಜೀವಿಗಳು ಹುಟ್ಟತಕ್ಕಂಥ ಒಂದು ಸ್ಥಿತಿ. ಆ ಜೀವಿಗಳು, ಮಾನವ ಜೀವಿಗಳು ಎಲ್ಲಿ ಹುಟ್ಟುತ್ತಾರೆ ಅಂತಂದರೆ, ಕುಟುಂಬದ ಒಳಗಡೆ ಜನಿಸ್ತಾರೆ, ಕುಟುಂಬದೊಳಗಡೆ ಬೆಳೀತಾರೆ, ಕುಟುಂಬದೊಳಗಡೆ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನು ಕೂಡ ಕಲಿತಾರೆ. ಈಗಾಗಲೇ ಬೇರೆ ಕಡೆ ಕೇಳಿರ್ಬೋದು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಒಂದು ಗಾದೆಯನ್ನು ಕೇಳಿರ್ಬೋದು. ಹಾಗಾಗಿ ನಮ್ಮ ಕುಟುಂಬದ ಸಹವಾಸ ನಮಗೆ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಅದಕ್ಕಾಗಿಯೇ ಜೈವಿಕ ಎಂಬ ಶಬ್ದವನ್ನು ನಮ್ಮ ಇಲಿಯಟ್ ಮತ್ತು ಮೆರಿಲ್ ಅಂತಕ್ಕಂಥ ಸಮಾಜ ವಿಜ್ಞಾನಿಗಳು, ಸಮಾಜಶಾಸ್ತ್ರಜ್ಞರು ಬಳಸಿದ್ದಾರೆ. ಅದನ್ನು ನೀವು ಗಮನಿಸಬೇಕು. ಜೈವಿಕ ಸಾಮಾಜಿಕ ಘಟಕ, ಸಾಮಾಜಿಕ ಘಟಕ ಅಂದರೆ ಆಗಲೇ ಸಾಮಾಜಿಕ ಸಂಘಟನೆ ಅಂತ ಹೇಳಿದ್ರ ನಮ್ಮ ಸಮ್ನರ್ ಮತ್ತು ಕೆಲ್ಲರ್, ಹಾಗೆಯೇ ಇವರು ಸಾಮಾಜಿಕ ಘಟಕ ಅಂದರೂ ಕೂಡ ಈ ಸಾಮಾಜಿಕ ಸಂಘಟನೆ ಒಳಗಡೆ ಬರತಕ್ಕಂಥ ಒಂದು ಅಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲಿ ಇವರಿಬ್ಬರ ವ್ಯಾಖ್ಯಾನಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ, ರಕ್ತ ಸಂಬಂಧಿಗಳು ಅಂದರೆ ಗಂಡ ಹೆಂಡತಿ, ಕನಿಷ್ಠ ಎರಡು ಮೂರು ತಲೆಮಾರುಗಳು ಅಂದರೆ ಮಕ್ಕಳನ್ನು ಒಳಗೊಂಡಿರತಕ್ಕಂಥ, ಆಮೇಲೆ ಸಾಮಾಜಿಕ ಸಂಘಟನೆ ಅಂದರೆ ಇಲ್ಲಿ ಜೈವಿಕ ಅನ್ನೋ ಅಂಶವನ್ನು ಹೊಸದಾಗಿ ಸೇರಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾದ್ದು ಅಂತ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಸಾಮಾಜಿಕ ಘಟಕದ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಈಗ ಇಬ್ಬರ ಒಂದು ಸಮಾಜಶಾಸ್ತ್ರಜ್ಞರ ವ್ಯಾಖ್ಯಾನವನ್ನು ನೋಡಿದ ನಂತರ ಈ ನಾಲ್ಕು ಜನರ ಹೆಸರನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸಮ್ನರ್ ಮತ್ತು ಕೆಲ್ಲರ್, ಇಲಿಯಟ್ ಮತ್ತು ಮೆರಿಲ್, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಒಂದೇ ಅರ್ಥ ಬರುವಂತೆ ಹೇಳಿದ್ದಾರೆ ಬೇರೆ ಬೇರೆ ಶಬ್ದಗಳಲ್ಲಿ. ಮೂರನೇದಾಗಿ ಎಂ ಎಫ್ ನಿಮ್ಕಾಫ್ ಇವ್ರ ಪ್ರಕಾರ ಏನು, ಸಂತತಿ ಸಹಿತವಾಗಿ ಇಲ್ಲವೇ ರಹಿತವಾಗಿ, ಸಂತತಿ ಸಹಿತವಾಗಿ ಇಲ್ಲವೇ ರಹಿತವಾಗಿ ಗಂಡ ಹೆಂಡತಿ ಕೂಡಿ ಆಗಿರುವ ಅಥವಾ ಸ್ತ್ರೀ ಪುರುಷನೋರ್ವನೇ ಮಕ್ಕಳಿಂದ ಒಡಗೂಡಿ ಆಗಿರುವ ಹೆಚ್ಚು ಕಡಿಮೆ ಬಹುಕಾಲ ಬಾಳುವ ಸಂಘವೇ ಕುಟುಂಬ. ಎಂ.ಎಫ್. ನಿಮ್ಕಾ ಪ್ರಕಾರ ಸಂತತಿ ಸಹಿತವಾಗಿ ಇಲ್ಲವೇ ರಹಿತವಾಗಿ, ಸಂತತಿ ಸಹಿತ ಅಂದರೆ ಸಂತತಿ ಅಂದರೆ ಮಕ್ಕಳು, ಸಹಿತ ಅಂದರೆ ಮಕ್ಕಳಿರೋದು. ಕೆಲವು ಕುಟುಂಬಗಳಲ್ಲಿ ಮಕ್ಕಳಿರಲ್ಲ, ಹಾಗಂತ ಕುಟುಂಬ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಗಂಡ ಹೆಂಡತಿ ಇರ್ತಾರೆ, ಅದನ್ನು ಕೂಡ ನಾವು ಕುಟುಂಬ ಅಂತ ಕರಿತೀವಿ. ಏಕೆಂದರೆ ವಿವಾಹದ ಮೂಲಕ ನಾವು ಕುಟುಂಬಕ್ಕೆ ಪಾದಾರ್ಪಣೆಯನ್ನು, ಹೊಸ ಕುಟುಂಬವನ್ನು ನಾವು ಹೊಂದುತ್ತೇವೆ. ಹಾಗೆ ಅಲ್ಲಿ ಮಕ್ಕಳು ಸಹಿತವಾಗಿ, ಅಂದರೆ ಮಕ್ಕಳು ಜನಿಸಿರಬಹುದು. ಒಂದು ವೇಳೆ ಮಕ್ಕಳ ಸಂತತಿ ರಹಿತ, ಅಂದರೆ ಮಕ್ಕಳಿಲ್ಲದೆ ಇರತಕ್ಕಂಥದ್ದು ಸ್ಥಿತಿ ಇರ್ಬೋದು, ಅಲ್ಲಿ ಗಂಡ ಹೆಂಡತಿ ಇಂದ ಕೂಡಿ ಆಗಿರುವ, ಅಥವಾ ಸ್ತ್ರೀ ಪುರುಷ ನೋರ್ವನೇ ಮಕ್ಕಳೊಂದಿಗೆ ಇರುವ, ಮಕ್ಕಳೊಟ್ಟಿಗೆ ವಾಸ ಮಾಡತಕ್ಕಂಥದ್ದಾಗಿರುವ, ಹೆಚ್ಚು ಕಡಿಮೆ ಬಹುಕಾಲ ಬಾಳುವ ಸಂಘವೇ ಕುಟುಂಬ. ನೋಡಿ, ಕೆಲವು ಸಮಾಜ ವಿಜ್ಞಾನಿಗಳು ಕುಟುಂಬವನ್ನು ಸಂಘ ಅಂತಲೂ ಕರೀತಾರೆ, ಕೆಲವು ಸಮಾಜ ಶಾಸ್ತ್ರಜ್ಞರು ಸಂಸ್ಥೆ ಅಂತ ಕರೀತಾರೆ. ನಿಮಗೆ ಈ ಸಂಘ ಮತ್ತು ಸಂಸ್ಥೆ ಬಗ್ಗೆ ಈಗ ನಾನು ಹೇಳ್ತೇನೆ. ಸಂಘ ಎಂದರೆ ಅಶಾಶ್ವತವಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿರತಕ್ಕಂಥ ಒಂದು ಅಂಶ. ಸಂಸ್ಥೆ ಅಂದರೆ ಶಾಶ್ವತವಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿರತಕ್ಕಂಥ ಅಂಶವನ್ನು ನಾವು ಸಂಸ್ಥೆ ಅಂತ ಕರಿತೀವಿ. ಯಾವಾಗ ಕುಟುಂಬ ಎರಡೂ ಅಂಶಗಳನ್ನು ಹೊಂದಿದೆ, ಸಂಘ ಅಂಶವನ್ನು ಹೊಂದಿದೆ, ಇದನ್ನು ಇಂಗ್ಲೀಷಲ್ಲಿ ನಾವು ಅಸೋಸಿಯೇಷನ್ ಅಂತ ಕರಿತೀವಿ. ಸಂಘದ ಸ್ವರೂಪವನ್ನು ಹೊಂದಿದೆ, ಹಾಗೆ ಸಂಸ್ಥೆಯ ಸ್ವರೂಪವನ್ನು ಹೊಂದಿದೆ. ಸಂಸ್ಥೆಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಇನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೇವೆ. ಇನ್ಸ್ಟಿಟ್ಯೂಷನಲ್ಲಿ ಕೂಡ ಏನು ಸಂಘಕ್ಕೂ ಮತ್ತು ಸಂಸ್ಥೆಗೆ ಏನು ವ್ಯತ್ಯಾಸ ಅಂದರೆ, ಕುಟುಂಬ ಸಂಘವಾಗಿಯೂ ಸಂಸ್ಥೆಯಾಗಿಯೂ ಇರುತ್ತದೆ ಅಂತ ಸಮಾಜಶಾಸ್ತ್ರಜ್ಞರು ಹೇಳಿದ್ದಾರೆ. ಯಾವಾಗ ನಾವು ಆ ಕುಟುಂಬದಲ್ಲಿದ್ದು ಬೆಳೆದು ದೊಡ್ಡವರಾಗಿ ವಿವಾಹವನ್ನಾಗಿ ಆ ಕುಟುಂಬದಿಂದ ನಾವು ತಂದೆ ತಾಯಿಗಳೊಟ್ಟಿಗೆ ಇರದೆ ಬೇರೆ ಕುಟುಂಬವನ್ನು ಸಪ್ರೇಟ್ ಹೊಸದಾಗಿ ನ್ಯೂ ಫ್ಯಾಮಿಲಿ ನಾವು ಸ್ಥಾಪನೆ ಮಾಡ್ಕೊಂತೀವಿ, ನಾವು ಬೇರೆ ಹೋಗಿ ಇನ್ನೊಂದು ಮನೆಯನ್ನು ಮಾಡ್ತೀವಿ, ಇನ್ನೊಂದು ಕಡೆ ಇರ್ತೀವಿ, ಹೆಂಡತಿ ಜೊತೆಯಲ್ಲಿ ನಾವು ಬೇರೆ ಹೋಗ್ತೀವಿ, ತಂದೆ ತಾಯಿಗಳನ್ನು ಬಿಡ್ತೀವಿ, ಅಣ್ಣ ತಮ್ಮಂದಿರನ್ನು ಬಿಡ್ತೀವಿ, ಅಥವಾ ಉದ್ಯೋಗ ಅವಕಾಶ ಸಿಕ್ಕಿದ್ರಿಂದ ನಾವು ಆ ಒಂದು ಮೂಲ ಕುಟುಂಬವನ್ನು ಬಿಟ್ಟು ಹೊಸದಾಗಿ ಸ್ಥಾಪನೆ ಮಾಡ್ತೀವಿ, ಆಗ ಕುಟುಂಬ ಸಂಘವಾಗ್ತದೆ. ಯಾಕಂದರೆ ಅಲ್ಲಿ ಅಶಾಶ್ವತ ಸ್ವರೂಪ, ಅಲ್ಲೊಂದು ಕುಟುಂಬ ಇಲ್ಲೊಂದು ಕುಟುಂಬ ಆಗ್ತದೆ. ಮತ್ತು ಇಲ್ಲಿಗೆ ಬಂದ ಮೇಲೆ ನಾವು ನೆಲೆಸಿದಾಗ ಅದೇ ಕುಟುಂಬ ಶಾಶ್ವತವಾಗಿರ್ತಕ್ಕಂಥ ಒಂದು ಸಂಸ್ಥೆಯ ಸ್ವರೂಪವನ್ನು, ಸಂಸ್ಥೆಯ ಅಂಶವನ್ನು ಹೊಂದದೆ. ಹೀಗಾಗಿ ಕುಟುಂಬ ಸಂಘವೂ ಹೌದು, ಸಂಸ್ಥೆಯೂ ಹೌದು ಅಂತ ಸಮಾಜಶಾಸ್ತ್ರಜ್ಞರು ಹೇಳಿರೋ ಮಾತನ್ನು ನಾವು ಒಪ್ಕೊಳ್ಳೇ ಬೇಕಾಗುತ್ತದೆ. ಆ ನಂತರ ಈಗ ನಾಲ್ಕನೆಯದಾಗಿ ಮೆಕೇವರ್ ಮತ್ತು ಪೇಜ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ವ್ಯಾಖ್ಯಾನವನ್ನು ನೋಡಬೇಕಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಮೆಕೇವರ್ ಪೇಜ್ ಅವರು ಕುಟುಂಬದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಂತತಿಯ ಉತ್ಪತ್ತಿ ಮತ್ತು ಶಿಶುಗಳ ಪಾಲನೆ ಪೋಷಣೆಯ ಕಾರ್ಯಗಳನ್ನು ನಿರ್ವಹಿಸುವುದರ ಸಲುವಾಗಿ, ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ ಸಾಕಷ್ಟು ಖಚಿತವಾದ ಮತ್ತು ದೀರ್ಘಕಾಲ ಬಾಳುವ ಸಮೂಹವೇ ಕುಟುಂಬ. ಮೆಕೇವರ್ ಪೇಜ್ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯಾನವು ಕೂಡ ಬಹಳ ಉತ್ಕೃಷ್ಟ ವ್ಯಾಖ್ಯಾನ ಆಗಿದೆ. ಸಂತತಿಯ ಉತ್ಪತ್ತಿ, ನಾವು ಮೇಲಿನ ಸಮ್ನರ್, ಕೆಲ್ಲರ್, ಇಲಿಯಟ್, ಮೆರಿಲ್, ನಿಮ್ಕಾಫ್ ಅಲ್ಲಿ ರಕ್ತ ಸಂಬಂಧಿಗಳು, ಗಂಡ ಹೆಂಡತಿ ಮಕ್ಕಳು, ಸಂತತಿ ಸಹಿತ ಅಂತ ಹೇಳಿ ಅವರು ಮಾತಾಡಿರೋದನ್ನ ಇವರು ನೇರವಾಗಿ ಸಂತತಿಯ ಉತ್ಪತ್ತಿ, ಮಕ್ಕಳ ಹುಟ್ಟುವ ಒಂದು ಕ್ರಮ, ಕುಟುಂಬದಲ್ಲಿ ಮಕ್ಕಳು ಜನನ ಆಗ್ತದೆ, ಆ ಜನನ ಆಗೋದಕ್ಕೆ ಆದ ನಂತರ ಕುಟುಂಬ ಕಾರಣ. ಏಕೆಂದರೆ ನಾವು ವಿವಾಹವನ್ನು ಮಾಡ್ಕೋಬೇಕಾದ್ರೆ ಕುಟುಂಬ ಇರಲೇಬೇಕು. ಕುಟುಂಬ ಇಲ್ಲದೇ ನಾವು ವಿವಾಹವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಿವಾಹದ ಕೆಲವು ವಿಚಾರಗಳನ್ನು, ವಿವಾಹ ಅಂದರೆ ಏನು, ವಿವಾಹದ ಕಾರ್ಯಗಳ್ಯಾವ್ಯಾವು, ವಿವಾಹದ ಬಗೆಗಳ್ಯಾವ್ಯಾವು ಅಂತ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ಅದರ ಬಗ್ಗೆ ನಾವು ಹೆಚ್ಚಾಗಿ ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅನವಶ್ಯಕ. ಸಂತತಿಯ ಉತ್ಪತ್ತಿ, ಮಕ್ಕಳ ಹುಟ್ಟತಕ್ಕಂಥ ಒಂದು ಕುಟುಂಬದಲ್ಲಿ ಮಕ್ಕಳು ಹುಟ್ಟತಕ್ಕಂಥದ್ದು ಮುಖ್ಯ ಅಲ್ಲ, ಅವುಗಳ ಪಾಲನೆ, ಶಿಶುಗಳ ಪಾಲನೆ. ಯಾಕಂದರೆ ಎಲ್ಲ ಜೀವಿಗಳು ಕೂಡ ತಮ್ಮ ಸಂತಾನ ಅಭಿವೃದ್ಧಿಯನ್ನು ಮಾಡ್ಕೋಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ವಿಚಾರದ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರ್ತವೆ. ನೀವು ನೋಡಿರ್ಬೋದು ಅನೇಕ ಕಡೆ ಪಕ್ಷಿಗಳು ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡಿ ತನ್ನ ಮರಿಗಳು ಹಾರೋದಕ್ಕೆ ರೆಕ್ಕೆನಲ್ಲಿ ಶಕ್ತಿ ಇರೋಲ್ಲ, ಗೂಡಿನಲ್ಲಿರ್ತವೆ, ಹೋಗಿ ಬೇರೆ ಕಡೆ ಹೋಗಿ ತಮ್ಮ ಕೊಕ್ಕಿನಿಂದ ಆಹಾರವನ್ನು ಸಂಗ್ರಹಿಸ್ಕೊಬಂದು ಆ ಮರಿಗಳಿಗೆ ಗುಟುಕನ್ನು ಕೊಡ್ತವೆ, ನೀವು ಗಮನಿಸಿರ್ಬೋದು. ಹಾಗಾಗಿ ಇಲ್ಲಿ ಅದೆಷ್ಟೋ ಜೀವರಾಶಿಗಳು ತಮ್ಮ ಸಂತಾನ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು. ಒಂದು ಹಸು ನಮ್ಮ ಮನೆಯಲ್ಲಿ ಕರುವನ್ನು ಹಾಕಿದಾಗ ಆ ಕರು ಹಸುವನ್ನು ಬಿಟ್ಟು ಇರೋಲ್ಲ, ಹಾಗೆ ಅದು ಅಂಬ ಅಂತೇಳಿ ಕರೀತಕ್ಕಂಥದ್ದು. ಹಾಗೆ ಆ ಎಲ್ಲೋ ಮೇಯೋದಕ್ಕೆ ಹೊರಗಡೆ ಹೋಗಿರ್ತಕ್ಕಂಥ ಹಸು ಮನೆಗೆ ಬಂದಾಗ ಕರು ಗೂಟವನ್ನೇ ಕಿತ್ಕೊಂಡು ಹಗ್ಗವನ್ನೇ ಕಿತ್ಕೊಂಡು ಅಮ್ಮನ ಹತ್ರ ಓಡೋಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಎಷ್ಟು ಅವುಗಳ ಒಂದು ಇದ್ರ ಬಗ್ಗೆನೇ ಇದೆ ಅಂತಕ್ಕಂಥದ್ದನ್ನು ಕಾಣುತ್ತೇವೆ ನಾವು. ಪೋಷಣೆ ಮಾಡ್ತಕ್ಕಂಥದ್ದು, ಪಕ್ಷಿಗಳು ಗುಟ್ಕನ್ನು ಕೊಡ್ತಕ್ಕಂಥದ್ದು, ಆಹಾರವನ್ನು ಕೊಡ್ತಕ್ಕಂಥದ್ದು, ನಾವು ಕೂಡ ಕುಟುಂಬದಲ್ಲಿ ಮಕ್ಕಳಿಗೆ, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕಾಯಿಲೆ ಬಂದಾಗ ತಂದೆ ತಾಯಿಗಳು ತುಂಬ ಗಾಬರಿ ಆಗ್ತಾರೆ. ಯಾಕೆಂದರೆ ಮಕ್ಕಳ ವೈದ್ಯರಿದ್ದಾರಲ್ಲ, ಮಕ್ಕಳ ವೈದ್ಯರು ಬಹಳ ಕಷ್ಟದಿಂದ ಪ್ರಯಾಸದಿಂದ ಏನು ಕಾಯಿಲೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಡುಹಿಡಿತಾರೆ. ಯಾವುದೇ ವೈದ್ಯರು ಕಾಯಿಲೆಯನ್ನು ಕಂಡುಹಿಡಿತಕ್ಕಂಥದ್ದು ಆ ರೋಗದ ಲಕ್ಷಣಗಳಿಂದ. ಆ ಮಗುವಿನ ನೋಡಿದ ತಕ್ಷಣ ತಜ್ಞ ವೈದ್ಯರುಗಳಿಗೆ ಅನುಭವದ ಆಧಾರದ ಮೇಲೆ ಗೊತ್ತಾಗ್ಬಿಡುತ್ತೆ ಮಗುಗೆ ಈ ಥರ ಕಾಯಿಲೆ ಆಗಿದೆ ಅಂತ. ದೊಡ್ಡವರಾದರೆ ನಾವು ಮಾತಾಡ್ತೀವಿ, ಹೇಳ್ತೀವಿ, ನಮಗೆ ಈ ಥರ ನೋವಾಗಿದೆ, ನೋವಾಗ್ತಾ ಇದೆ, ಈ ಥರ ಆಯಿತು ಅಂತ. ಆದರೆ ಮಕ್ಕಳು ಅಳುವ ಮುಖಾಂತರ ಅವರು ಕಾಯಿಲೆ ಶುರುವಾಗ್ತದೆ. ಆಮೇಲೆ ಅಜೀರ್ಣ ಆಗ್ತಕ್ಕಂಥದ್ದು, ಇದನ್ನು ನೋಡಿ ಡಾಕ್ಟ್ರು ಚಿಕಿತ್ಸೆಯನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ಮಕ್ಕಳ ಒಂದು ಪಾಲನೆ ಪೋಷಣೆ ಕಾರ್ಯ ಬಹಳ ಮುಖ್ಯವಾಗಿ ಕುಟುಂಬದ ಆದ್ಯ ಕರ್ತವ್ಯ ಅಂತೇಳಿ ಮೆಕೇವರ್ ಮತ್ತು ಪೇಜು ಈ ವ್ಯಾಖ್ಯಾನದಲ್ಲಿ ತಿಳಿಸ್ಕೊಟ್ಟಿರೋದನ್ನು ನೀವು ತಿಳ್ಕೊಂಡಿದ್ದೀರಾ. ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ, ನೋಡಿ, ಕುಟುಂಬದ ಒಳಗಡೆ ನಾನು ಆಗಲೇ ನಿಮಗೆ ಹೇಳಿದೆ, ವಿವಾಹ, ಕುಟುಂಬವಿಲ್ಲದೆ ವಿವಾಹವಿಲ್ಲ, ವಿವಾಹವಿಲ್ಲದೆ ಕುಟುಂಬವಿಲ್ಲ, ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಸಮಾಜ ಇಲ್ಲದೆ ಕುಟುಂಬವಿಲ್ಲ, ವಿವಾಹ ಇಲ್ಲದೆ ಕುಟುಂಬವಿಲ್ಲ, ಇವೆಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇವೆಲ್ಲ ಪೂರಕವಾಗಿರ್ತಕ್ಕಂಥ ಸಂಗತಿಗಳನ್ನು ನೀವು ತಿಳ್ಕೋಬೇಕು. ಹಾಗಾಗಿ ಇಲ್ಲಿ ಲೈಂಗಿಕ ಸಂಬಂಧಗಳನ್ನು ನಾವು ಏರ್ಪಡಿಸ್ಕೊಳ್ತಕ್ಕಂಥದ್ದು ವಿವಾಹದ ಮುಖಾಂತರ. ವಿವಾಹ ಆಗಬೇಕಾದ್ರೆ ಕುಟುಂಬ ಇರಬೇಕು. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ನಮ್ಮ ಆಸೆ ಆಕಾಂಕ್ಷೆಗಳನ್ನು, ನಮ್ಮ ವಯಸ್ಸನ್ನು ಅರಿತು ಸರ್ಕಾರ, ಸಮಾಜ ಮಾಡಿರತಕ್ಕಂಥ ನೀತಿ ನಿಯಮಗಳನ್ನು, ಕಾನೂನುಗಳನ್ನು ಪರಿಗಣಿಸಿ ಅದಕ್ಕನುಸಾರವಾಗಿ ವಿವಾಹವನ್ನು ಜರುಗಿಸ್ತಾರೆ. ಎಲ್ಲ ಒಂದು ಕುಟುಂಬದ ಮುಖ್ಯ ಒಂದು ಉದ್ದೇಶ ಅಂತಂದರೆ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಆಸಕ್ತಿಯ ಪೂರೈಕೆ. ಇದು ಎಲ್ಲ ಪ್ರಾಣಿಗಳಲ್ಲಿ ಕೂಡ ಲೈಂಗಿಕ ಆಸಕ್ತಿ ಜಾಗೃತವಾಗಿರುತ್ತೆ. ಆದರೆ ಅವು ಕೆಲವು ಪ್ರಾಣಿ ಪಕ್ಷಿಗಳಲ್ಲಿ ಋತು ಸಂಬಂಧಿತ ಆಗಿರುತ್ತದೆ ಅಂತ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಮಾನವನಲ್ಲಿ ಒಂದು ನಿರ್ದಿಷ್ಟ ಕಾಲ, ನಿರ್ದಿಷ್ಟ ವಯಸ್ಸು ಬಂದ ಮೇಲೆ ಅದು ಸದಾ ಜಾಗೃತವಾಗಿರ್ತದೆ. ವಯಸ್ಸು ಆದಂತೆ ಅದರ ಒಂದು ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅಂಥವ್ರಿಗೂ ಕೂಡ ಪ್ರಾಣಿ ಪಕ್ಷಿಗಳಿದ್ದಂತೆ ಇದು ಕೆಲವು ಋತುಮಾನಗಳಲ್ಲಿ ಇರೋದಿಲ್ಲ, ಸದಾ ಮಾನವನಲ್ಲಿ ಜಾಗೃತವಾಗಿರ್ತದೆ ಅನ್ನೋ ಮಾತನ್ನು ನಾವು ಒಪ್ಪಬೇಕಾಗ್ತದೆ. ಸಮಾಜಶಾಸ್ತ್ರಜ್ಞರು ಅನೇಕ ಸಂಶೋಧನೆಗಳ ಮೂಲಕ ಹೇಳಿರ್ತಕ್ಕಂಥ ಮಾತು, ಸಾಕಷ್ಟು ಖಚಿತವಾದ ಮತ್ತು ಲೈಂಗಿಕ ಸಂಬಂಧದ ಆಧಾರದ ಮೇಲೆ ರಚಿತವಾದ, ಸಾಕಷ್ಟು ಖಚಿತವಾದ, ನಾವು ಇದೇ ಕುಟುಂಬ, ಇವರೇ ನಮ್ಮ ತಂದೆ, ಇವರೇ ನಮ್ಮ ತಾಯಿ, ಇದೇ ನಮ್ಮ ವಂಶ, ಇದೇ ನಮ್ಮ ಪೀಳಿಗೆ ಅಂತೇಳಿ ನಾವು ಹೆಂಗೆ ಹೇಳ್ತೀವೋ ಅದನ್ನು ಖಚಿತವಾದ ಅಂತ ಹೇಳಿ ಹೇಳಿದ್ದಾರೆ. ಮತ್ತು ದೀರ್ಘಕಾಲ ಬಾಳುವ ಸಮೂಹವನ್ನು ನಾವು ಕುಟುಂಬ ಅಂತ ಕರಿತೀವಿ. ಯಾಕಂದರೆ ವ್ಯಕ್ತಿಗೆ ಸಾವುಂಟು, ಕುಟುಂಬಕ್ಕೆ ಸಾವಿಲ್ಲ. ಯಾಕಪ್ಪ ಅಂತಂದರೆ ನೋಡಿ, ಆ ವ್ಯಕ್ತಿ ಹುಟ್ತಾನೆ, ಬೆಳೀತಾನೆ, ಮದುವೆ ಆಗ್ತಾನೆ, ತಾನು ಅಭಿವೃದ್ಧಿ ಆಗ್ತಾನೆ ಅಥವಾ ಅನಭಿವೃದ್ಧಿ ಆಗ್ತಾನೆ, ಕೊನೆಗೊಂದು ದಿನ ಮರಣವನ್ನು ಹೊಂದ್ತಾನೆ. ಆದರೆ ಕುಟುಂಬ ಮಾತ್ರ ಹಾಗೇ ಉಳ್ಕೊಂಡು ಹೋಗುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಬುದ್ಧಿಜೀವಿಗಳು, ವಂಶಾಭಿವೃದ್ಧಿ ಮಾಡಬೇಕು, ನಿನ್ನ ಹೆಸರನ್ನು ಉಳಿಸುವಂಥ ಮಗ ನನ್ನ ನೀನು ಪಡೆದೆ, ನಿನ್ನ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ಹೇಳ್ತಕ್ಕಂಥ ಮಾತುಗಳನ್ನು ನಾವು ಕೇಳ್ಬೋದು. ಇನ್ನು ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾವು ನೋಡೋಣ. ಅದರ ಬಗ್ಗೆ ನಿಮಗೆ ಹೇಳ್ತೇನೆ. ಬರ್ಗೆಸ್ ಮತ್ತು ಲಾಕ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು, ಕುಟುಂಬವು ವಿವಾಹ, ರಕ್ತ ಸಂಬಂಧ ಅಥವಾ ದತ್ತು ಸ್ವೀಕಾರದ ಸಂಬಂಧಗಳಿಂದ ಕೂಡಿದ, ಕುಟುಂಬವು ವಿವಾಹ, ರಕ್ತ ಸಂಬಂಧ ಅಥವಾ ದತ್ತು ಸ್ವೀಕಾರದ ಸಂಬಂಧಗಳಿಂದ ಒಂದುಗೂಡಿದ ಅಥವಾ ಕೂಡಿದ ಮತ್ತು ನಿವಾಸವೊಂದರಲ್ಲಿ ವಾಸಿಸುತ್ತಾ ತಮ್ಮ ವಿಶಿಷ್ಟವಾದ ಗಂಡ ಹೆಂಡತಿ, ತಂದೆ ತಾಯಿ, ಮಗ ಮಗಳು, ಅಕ್ಕ ತಂಗಿ ಇವೇ ಮುಂತಾದ ಸಾಮಾಜಿಕ ಪಾತ್ರಗಳೊಂದಿಗೆ ಪರಸ್ಪರ ಒಡನಾಟ ಹಾಗೂ ಸಂವಹನ ನಡೆಸುತ್ತಾ ತಮ್ಮದೇ ಆದ ಸಾಮಾನ್ಯ ಸಂಸ್ಕೃತಿಯನ್ನು ಸೃಷ್ಟಿಸುವ ವ್ಯಕ್ತಿಗಳ ಸಮೂಹವಾಗಿದೆ. ಈ ವ್ಯಾಖ್ಯಾನ ನಿಮಗೆ ದೊಡ್ಡದು ಅನ್ನಿಸ್ಬೋದು, ಅಥವಾ ಏನು ಈ ಇಷ್ಟೊಂದು ಹೇಗೆ ನಾವು ನೆನಪಲ್ಲಿಟ್ಕೋಬೇಕು ಅನ್ನಿಸ್ಬೋದು. ಆದರೆ ಇದು ಬರ್ಗೆಸ್ ಮತ್ತು ಲಾಕ್ ಹೇಳಿರ್ತಕ್ಕಂಥ ವ್ಯಾಖ್ಯಾನವು ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನ ಆಗಿದೆ, ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಾಖ್ಯಾನವಾಗಿದೆ. ಕುಟುಂಬ ನಾವು ಇಷ್ಟೊತ್ತು ಕೂಡ ಮಾತಾಡಿದ್ದೀವಿ, ಕುಟುಂಬ ವಿವಾಹ ಇಲ್ಲದೆ ಬರೋಲ್ಲ ಅಂತೇಳಿ. ಕುಟುಂಬ, ವಿವಾಹ, ರಕ್ತ ಸಂಬಂಧ ಒಂದು ವೇಳೆ ನಮಗೆ ಕುಟುಂಬ ಪ್ರಾರಂಭ ಆಯಿತು, ವಿವಾಹ ಆಯಿತು, ಕುಟುಂಬ ಪ್ರಾರಂಭ ಆಯಿತು, ಹಾಗೆ ರಕ್ತ ಸಂಬಂಧ ಬೆಳೀತು, ನೀವು ಕೆಲವು ಹಾಡುಗಳನ್ನು ಕೇಳಿರ್ಬೋದು, ಎಲ್ಲಿಯ ಹುಡುಗನು ಎಲ್ಲಿಯ ಹುಡುಗಿಯ ಜೊತೆಯಾಗಿ ಸೇರಲು ಸಂಸಾರ ಸುಖ ಸಂಸಾರ ಅಂತೇಳಿ ಕೇಳಿರ್ಬೋದು, ಕೆಲವು ಜಾನಪದ ಗೀತೆಗಳನ್ನು ಕೇಳಿರ್ಬೋದು, ಹುಡುಗ ಎಲ್ಲೋ ಇರ್ತಾನೆ, ಹುಡುಗಿ ಎಲ್ಲೋ ಇರ್ತಾರೆ, ನಡೆ ನುಡಿ ಆಚಾರ ವಿಚಾರ ಅನೇಕ ಸಮಾಜದ ನೀತಿ ನಿಯಮಗಳಿಗೆ ಅನುಸಾರವಾಗಿ ಗಂಡು ಹೆಣ್ಣನ್ನು ಹುಡುಕಿ ಹಿರಿಯರು ಮದುವೆ ಮಾಡಿ ಆಶೀರ್ವಾದ ಮಾಡಿ ಚೆನ್ನಾಗಿ ನೂರು ಕಾಲ ಬಾಳಿ ಮಕ್ಕಳನ್ನು ಹಡೆದು ಬೆಳೆಸಿ ವಂಶವನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಹಿರಿಯರೆಲ್ಲ ಹಾರೈಸ್ತಾರೆ. ಆ ಹಾರೈಸಿದಾಗ ನಮಗೆ ಬೇರೆ ಬೇರೆ ಊರಿನ ಜನರ ರಕ್ತ ಸಂಬಂಧ ಆಯಿತು. ಕೆಲವರಿಗೆ ಮಕ್ಕಳು ಆಗದೇ ಇರತಕ್ಕಂಥ ಸ್ಥಿತಿ ಉಂಟಾಗುತ್ತೆ, ಅವರ ಒಂದು ದೇಹ ಪ್ರಕೃತಿಗೆ ಸಂಬಂಧಪಟ್ಟಂತೆ, ಹಾಗೆ ಅನೇಕ ದೈಹಿಕವಾಗಿರ್ತಕ್ಕಂಥ ನ್ಯೂನ್ಯತೆಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸ್ಥಿತಿ ಆಗುತ್ತೆ. ಆಗ ಅವರ ರಕ್ತ ಸಂಬಂಧಿಗಳಲ್ಲಿ ರಕ್ತ ಸಂಬಂಧಿಗಳು ಯಾರು ಬೇಕಾದರೂ ಆಗಿರ್ಬೋದು, ಅವರಲ್ಲಿ ಹೆಣ್ಣಿನ ಕಡೆಯವರಾಗಿರ್ಬೋದು, ಗಂಡಿನ ಕಡೆಯವರಾಗಿರ್ಬೋದು, ಅಥವಾ ಅವರ ಅಕ್ಕ ತಂಗಿಯರು ಮಾವ ಬಾಮೈದನ ಕಡೆಯಿಂದ ಆಗಿರ್ಬೋದು, ಅವರ ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಅನಾಥಾಶ್ರಮಗಳು ಸರ್ಕಾರ ನಡೆಸ್ತಾ ಇದೆ, ಅಥವಾ ಖಾಸಗಿಯವರು ಅನಾಥಾಶ್ರಮಗಳನ್ನ ನಡೆಸ್ತಾ ಇದ್ದಾರೆ, ಅಲ್ಲಿ ಹೋಗಿ ಮಕ್ಕಳಾಗದೇ ಇರತಕ್ಕಂಥ ತಂದೆ ತಾಯಿಗಳು ಇಬ್ಬರು ಒಟ್ಟಿಗೆ ಹೆಣ್ಣು ಅಥವಾ ಗಂಡು ಮಗುವನ್ನು ಅವರ ಅಪೇಕ್ಷೆಗೆ ಅನುಸಾರವಾಗಿ ಮಕ್ಕಳನ್ನು ಎತ್ಕೊಬಂದು ಅದಕ್ಕೆ ಕೆಲವು ಕಾನೂನು ಕ್ರಮಗಳನ್ನು ಅನುಸರಿಸಿ ಅವರ ತಂದೆ ಮತ್ತು ತಾಯಿಯ ಹೆಸರುಗಳನ್ನು ಮಗುವಿಗೆ ಇವರೇ ಆಗಿ ಬರೆಸಿ ಕಾನೂನು ಪ್ರಕಾರವಾಗಿ ಮಕ್ಕಳನ್ನು ಸ್ವೀಕರಿಸ್ತಾರೆ, ಅದನ್ನು ದತ್ತು ಸ್ವೀಕಾರ ಅಂತೇಳಿ ಕರಿತೀವಿ. ಅಥವಾ ಹಳ್ಳಿನಲ್ಲಿ ಅವರ ಸಂಬಂಧಿಗಳಿಂದ ನಮಗೆ ಮಕ್ಕಳಾಗಲಿಲ್ಲ, ನಿಮ್ಮ ಮಕ್ಕಳನ್ನು ಕೊಡಿ, ನಾವು ಅವರಿಗೆ ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತು ಸಾಕಿ ಬೆಳೆಸ್ತೀವಿ ಅಂತೇಳಿ ಮಕ್ಕಳನ್ನು ಅಕ್ಕ ತಂಗಿಯರ ಮಕ್ಕಳನ್ನು ದತ್ತು ತೆಗೆಳ್ತಕ್ಕಂಥ ಪರಿಪಾಠ ಹಿಂದಿನ ಕಾಲದಲ್ಲಿ ಇತ್ತು, ಈಗಲೂ ಕೂಡ ಅದಿದೆ. ಇವರು ಯಾರು ಮಕ್ಕಳು ಆಗಲಿಲ್ಲ, ಯಾರಿಗೆ ಮಕ್ಕಳು ಸಿಗಲಿಲ್ಲ ಅಥವಾ ಮಕ್ಕಳನ್ನು ಪಡೀಲಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದೆ ನಾನು ಸಿಗಲಿಲ್ಲ ಅಂತೇಳಿ, ಯಾರು ಮಕ್ಕಳನ್ನು ಪಡೀಲಿಲ್ಲ ಅಂಥವ್ರು ದತ್ತು ಸ್ವೀಕಾರವನ್ನು ಮಾಡ್ಕೋಬೋದು. ಆ ದತ್ತು ಸ್ವೀಕಾರ ಮಾಡಿದ ಮೇಲೆ ಈ ಮಗು ಹೊಸದಾಗಿ ಬಂದಿರತಕ್ಕಂಥ ಮಗು ನೀವು ಅಂದ್ಕೋಬೋದು ರಕ್ತ ಸಂಬಂಧ ಅಲ್ವಲ್ಲ ಅಂತ, ಆದರೆ ದತ್ತು ಸ್ವೀಕಾರ ಮಾಡಿದ ಮೇಲೆ ನಾವು ಅದನ್ನು ಪ್ರೀತಿಯಿಂದ ಅಕ್ಕರೆಯಿಂದ ನಾವು ಮಗುವನ್ನು ಬೆಳೆಸ್ತೀವಿ. ಇಂಥ ಒಂದು ಸ್ಥಿತಿಯನ್ನು ಒಂದುಗೂಡಿದ ಮತ್ತು ಇವರೆಲ್ಲರೂ ಕೂಡ ಒಟ್ಟಿಗೆ ವಾಸ ಮಾಡತಕ್ಕಂಥ ನಿವಾಸವೊಂದರಲ್ಲಿ ವಾಸಿಸ್ತಕ್ಕಂಥ ತಮ್ಮ ವಿಶಿಷ್ಟವಾದ ಗಂಡ ಹೆಂಡತಿ ತಂದೆ ತಾಯಿ ಮಗ ಮಗಳು ಅಕ್ಕ ತಂಗಿ ಇನ್ನೂ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೇವೆ, ಅವೆಲ್ಲವನ್ನೂ ಕೂಡ ನಿಮಗೆ ಗೊತ್ತಿರತಕ್ಕಂಥವೇ. ಗಂಡ ಹೆಂಡತಿ ತಂದೆ ತಾಯಿ ಮಗ ಮಗಳು ಅಕ್ಕ ತಂಗಿ ಅಣ್ಣ ತಮ್ಮ ಇವರೆಲ್ಲರೂ ಕೂಡ ಇನ್ನೂ ಮುಂತಾದ ಅನೇಕ ಸಾಮಾಜಿಕ ಪಾತ್ರಗಳೊಂದಿಗೆ, ಯಾಕೆಂದರೆ ಪಾತ್ರ ಇಲ್ಲಿ ರೋಲ್ ROLE ರೋಲ್ ರೋಲ್ ಅಂದರೆ ಪಾತ್ರ ಅಂತ, ಪಾತ್ರ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಕೆಲಸವನ್ನು ಮಾಡ್ತಿದ್ವಿ, ಯಾವ ರೀತಿ ಮಾತಾಡ್ತಿದ್ವಿ, ದೊಡ್ಡವ್ರು ಆಗ್ತಾ 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 ನಮ್ಮ ಸಂಭಾಷಣೆ ನಮ್ಮ ವೇಷಭೂಷಣ ನಮ್ಮ ನಡೆನುಡಿ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ, ನಮ್ಮ ವಯಸ್ಸಾದಂಗೆ ನಮ್ಮ ಪಾತ್ರಗಳು ಕೂಡ ಬದಲಾವಣೆ ಆಗ್ತವೆ. ತಾಯಿ ತನ್ನ ಮಕ್ಕಳನ್ನು ಬೆಳೆಸುವಲ್ಲಿ ಮಾಡತಕ್ಕಂಥ ಪಾತ್ರ ಆಗಿರ್ಬೋದು, ತಂದೆ ಆ ಕುಟುಂಬಕ್ಕೆ ಅನೇಕ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಪಾತ್ರ ಆಗಿರ್ಬೋದು, ಮಕ್ಕಳಾದಂಥ ನೀವುಗಳು ನಾವುಗಳು ಅಥವಾ ನಾವು ಉಪಾಧ್ಯಾಯರು ಉಪನ್ಯಾಸಕರು ನಾವು ವಿದ್ಯಾರ್ಥಿಗಳಿಗೆ ಏನನ್ನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಪಾತ್ರ, ಅಥವಾ ಕಾಲೇಜಿನ ಪ್ರಿನ್ಸಿಪಾಲರು ಯಾವ ರೀತಿ ಕಾಲೇಜನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಪಾತ್ರ, ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಎಲ್ಲರಿಗೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರಗಳಿದ್ದಾವೆ. ಈ ಪಾತ್ರಗಳೊಂದಿಗೆ ಪರಸ್ಪರ ಒಡನಾಟ, ಪರಸ್ಪರ ಒಡನಾಟ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒಡನಾಟಗಳನ್ನು ಇಟ್ಕೊಂಡಿರ್ತೀವಿ. ಮೆಕೇವರ್ ಮತ್ತು ಪೇಜ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ, ಸಮಾಜ ಅಂದರೆ ಏನಪ್ಪ ಅಂತಂದರೆ ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯೇ ಸಮಾಜ ಎಂಬುದಾಗಿ ಅವರು ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆಂದರೆ ನೀವು ಸಮಾಜ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಸಮಾಜ, ಸಮಾಜದ ಒಳಗಡೆ ಕುಟುಂಬ, ಕುಟುಂಬದ ಒಳಗಡೆ ವಿವಾಹ, ಇವೆಲ್ಲವೂ ಕೂಡ ಈ ವ್ಯಕ್ತಿ ಪರಸ್ಪರ ಒಡನಾಟವನ್ನು ಮತ್ತು ಸಂವಹನ ನಡೆಸುತ್ತಾ, ಸಂವಹನ ಕಮ್ಯುನಿಕೇಷನ್, ಸಂವಹನ ಅಂದರೆ ಮಾತಾಡ್ತಕ್ಕಂಥದ್ದು. ನಾವು ಕುಟುಂಬದಲ್ಲಿ ಎಷ್ಟು ಸಂತೋಷವಾಗಿರ್ತೇವೆ, ತಂದೆ ತಾಯಿಗಳೊಡೆಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರ ಜೊತೆಗೂ ಕೂಡ ನಾವು ಬಹಳ ಮಾತಾಡ್ತೇವೆ. ವಯಸ್ಸಾದಾಗ ಹಾಗಾಗಿ ನಾವು ತಂದೆ ತಾಯಿಗಳ ಹತ್ರ ಮಾತನ್ನು ಕಡಿಮೆ ಮಾಡ್ತೀವಿ, ಗೌರವಯುತವಾಗಿ ನಡ್ಕೊಳ್ತೀವಿ, ಹೆಚ್ಚು ಮಾತನಾಡಲ್ಲ. ಚಿಕ್ಕ ಮಕ್ಕಳಿದ್ದಾಗ ತಂದೆ ತಾಯಿಗಳು ನಮ್ಮನ್ನು ನಿಮ್ಮನ್ನು ಎಲ್ಲ ಎತ್ತಿ ಆಡಿಸ್ತಾರೆ, ಮುದ್ದಾಡ್ತಾರೆ. ಆನಂತರ ವಯಸ್ಸಾದಂತೆ ಆದಂತೆಲ್ಲ ನಾವು ಸ್ವಲ್ಪ ತಂದೆ ತಾಯಿಗಳ ಹತ್ರ ಮಾತಾಡೋದನ್ನು ನಾವು ಏನು ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ಇದನ್ನು ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ಸಂವಹನ, ಸಂವಹನ ನಡೆಸುತ್ತಾ ಮಾತಾಡ್ತಕ್ಕಂಥದ್ದು. ಆಮೇಲೆ ಕೆಲವು ಕುಟುಂಬಗಳಲ್ಲಿ ನೀವು ನೋಡಿರ್ಬೋದು, ಖ್ಯಾತ ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಹೇಳಿದಾಗೆ ಈ ಒಂದು ತಂದೆ ತಾಯಿಗಳು ಮಕ್ಕಳು ಬೆಳೆದ ಮೇಲೆ ತಂದೆ ತಾಯಿಗಳು ಯಾವ ರೀತಿ ತಂದೆಗೆ ಮಗಳು ಕಂಡ್ರೆ ಇಷ್ಟ, ತಾಯಿಗೆ ಮಗನನ್ನು ಕಂಡ್ರೆ ಇಷ್ಟ ಅನ್ನೋ ಒಂದು ಮಾತನ್ನು ಖ್ಯಾತ ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಒಂದು ಕಡೆ ಹೇಳ್ತಾರೆ. ಹಾಗೆ ಇಲ್ಲಿ ಅದು ನಿಜನೂ ಕೂಡ, ಸಂವಹನ ನಡೆಸುತ್ತಾ ತಮ್ಮದೇ ಆಗಿರತಕ್ಕಂಥ ಸಾಮಾನ್ಯ ಸಂಸ್ಕೃತಿಯನ್ನು ಸೃಷ್ಟಿಸುವ ವ್ಯಕ್ತಿಗಳ ಸಮೂಹವಾಗಿದೆ. ಬರ್ಗೆಸ್ ಮತ್ತು ಲಾಕ್ರವರ ಪ್ರಕಾರ ಕುಟುಂಬವು ವಿವಾಹ, ರಕ್ತ ಸಂಬಂಧ ಅಥವಾ ದತ್ತು ಸ್ವೀಕಾರದ ಸಂಬಂಧಗಳಿಂದ ಒಂದುಗೂಡಿದ ಮತ್ತು ನಿವಾಸವೊಂದರಲ್ಲಿ ವಾಸಿಸುತ್ತಾ ತಮ್ಮ ವಿಶಿಷ್ಟವಾದ ಗಂಡ ಹೆಂಡತಿ, ತಂದೆ ತಾಯಿ, ಮಗ ಮಗಳು, ಅಕ್ಕ ತಂಗಿ ಇವೇ ಮುಂತಾದ ಸಾಮಾಜಿಕ ಪಾತ್ರಗಳೊಂದಿಗೆ ಪರಸ್ಪರ ಒಡನಾಟ ಹಾಗೂ ಸಂವಹನ ನಡೆಸುತ್ತಾ ತಮ್ಮದೇ ಆದ ಸಾಮಾನ್ಯ ಸಂಸ್ಕೃತಿಯನ್ನು ಸೃಷ್ಟಿಸುವ ವ್ಯಕ್ತಿಗಳ ಸಮೂಹವಾಗಿದೆ. ಈಗ ನಾವು ತಿಳ್ಕೊಂಡ್ವಿ ಕುಟುಂಬ ಎಂದರೆ ಏನು, ಕುಟುಂಬದ ಹುಟ್ಟು ಹೇಗಾಯಿತು, ಮತ್ತು ಸಮಾಜಶಾಸ್ತ್ರಜ್ಞರು ನೀಡಿರ್ತಕ್ಕಂಥ ಈ ಕುಟುಂಬದ ವ್ಯಾಖ್ಯಾನಗಳು, ಈ ವ್ಯಾಖ್ಯಾನಗಳೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದಾಗ, ಅವಲೋಕಿಸಿದಾಗ ತಿಳಿದು ಬರ್ತಕ್ಕಂಥ ಸತ್ಯ ಅಂದರೆ ಏನು ಅಂತಂದರೆ, ಕುಟುಂಬ ಒಂದು ಸಾರ್ವತ್ರಿಕವಾದ ಸಾಮಾಜಿಕ ಸಂಸ್ಥೆಯಾಗಿದೆ. ಜಗತ್ತಿನ ಎಲ್ಲ ಸಮಾಜಗಳಲ್ಲಿಯೂ ಕೂಡ ಕುಟುಂಬ ಕಂಡುಬರ್ತದೆ. ಮಾನವರು ಈಗಿನ ತಮ್ಮ ಭೌತಿಕ ರೂಪದೊಂದಿಗೆ ಕಾಣಿಸಿಕೊಳ್ಳುವುದಕ್ಕೂ ಮುಂಚೆ, ಅಂದರೆ ಭೌತಿಕ ರೂಪದೊಂದಿಗೆ ಅಂತಂದರೆ, ನಾವು ಇತಿಹಾಸದ ಬಗ್ಗೆ ಕೆಲವು ವಿಷಯಗಳನ್ನು ಒಂದು ವಾಕ್ಯದಲ್ಲಿ ಹೇಳ್ತೇನೆ. ಮಾನವ ಈ ರೀತಿ ತನ್ನ ದೇಹ ರಚನೆ ಇರಲಿಲ್ಲ. ಹೇಗಿದ್ದ? ಆದಿಮಾನವನಾಗಿದ್ದ. ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ, ಪ್ರಾಣಿಗಳನ್ನು ಕೊಲ್ಲುತ್ತಾ ತಿನ್ನುತ್ತಾ, ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುತ್ತಾ, ಕಣಿವೆ ಕಾನನಗಳಲ್ಲಿ ವಾಸಿಸುತ್ತಾ, ಬೆತ್ತಲೆಯಾಗಿ ಇದ್ದ ಅಂಥ ಮನುಷ್ಯನನ್ನು ನಾವು ಅನಾಗರಿಕ ಅಥವಾ ಆದಿಮಾನವ ಅಂತೇಳಿ ಕರಿತಾ ಇದ್ವಿ. ಹಾಗೆ ಅವನು ಆಧುನಿಕ ಮಾನವನಾಗಕ್ಕೆ ಸಾಕಷ್ಟು ವರ್ಷಗಳನ್ನು ತೆಗೆದುಕೊಂಡ. ಅಂದು ಆತ ಒಟ್ಟಿಗೆ ಇರ್ತಾ ಇದ್ದ, ಅಂದರೆ ತನ್ನ ಹೆಂಡತಿ ಮಕ್ಕಳೊಂದಿಗೆ ಕೂಡ ಇರ್ತಾ ಇದ್ದ, ಕಾಡುಗಳಲ್ಲಿ ಇರ್ತಾ ಇದ್ದ. ಅವನಿಗೆ ತನ್ನ ಕುಟುಂಬದ ಬಗ್ಗೆ ಪರಿಜ್ಞಾನ ಇತ್ತು. ಆದರೆ ಅವನು ಒಂದೆಡೆ ವಾಸ ಮಾಡ್ತಾ ಇರಲಿಲ್ಲ, ಒಂದು ಕಡೆ ನೆಲೆಯನ್ನು ನಿಲ್ತಾ ಇರಲಿಲ್ಲ, ಅಲೆಮಾರಿಯಾಗಿದ್ದ. ಆನಂತರ ಕೆಲವು ಕಾಲಘಟ್ಟಗಳಲ್ಲಿ ಅವನಿಗೆ ಶಾಶ್ವತವಾಗಿರತಕ್ಕಂಥ ಒಂದು ಸ್ವರೂಪವನ್ನು ಕಂಡುಕೊಂಡ. ಅದಕ್ಕೆ ಇಲ್ಲಿ ಭೌತಿಕ ರೂಪ ಇವತ್ತು ನಾವು ಭಾಳ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಆದರೆ ನೀವು ಮಾನವನ ಇತಿಹಾಸದ ಒಂದು ಇದನ್ನು ನೋಡಿದರೆ, ಆಧುನಿಕ ಮಾನವ ಇಂದು, ಆದಿಮಾನವ ಅಂದು, ಇವರಿಬ್ಬರ ನಡುವೆ, ಅದಕ್ಕೆ ಈ ನಮ್ಮ ಮಾನವಶಾಸ್ತ್ರದಲ್ಲಿ ಆಂಥ್ರೋಪಾಲಜಿನಲ್ಲಿ ನಾವು ಹೇಳ್ತೀವಿ ಕಪಿಮಾನವರುಗಳು, ಏಪ್ಸ್ ಅಂತೇಳಿ ಕರಿತೀವಿ. ಚಿಂಪಾಂಜಿ, ಗೊರಿಲ್ಲಾ, ಉರಾಂಗಟೂನ್, ಮಾನವ. ಆಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ನಾವು ಕಪಿ ಮಾನವ ಯಾವ ರೀತಿ ಇದ್ದ ಅಂದರೆ ವಾನರಗಳು, ಕೋತಿ ಥರ ಮನುಷ್ಯ ಇದ್ದ ನರವಾನರಗಳಿಂದ. ಹಾಗೆ ಇವನು ವಿಕಾಸ ಹೊಂದುತ್ತಾ ಇವತ್ತು ಮಾನವನ ಹಂತಕ್ಕೆ ಬಂದಿದ್ದಾನೆ, ಆಧುನಿಕ ಮಾನವನಾಗಿದ್ದಾನೆ, ಸುಸಂಸ್ಕೃತಿಯನ್ನು ಹೊಂದಿದ್ದಾನೆ, ಬಹಳಷ್ಟು ಭಾವನಾತ್ಮಕ ಭಾವನೆಗಳನ್ನು ಹೊಂದಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಯಮಗಳ ಅನುಸಾರವಾಗಿ ಕುಟುಂಬವನ್ನು ಸ್ಥಾಪನೆ ಮಾಡ್ಕೊತಾ ಇದ್ದಾನೆ ಅನ್ನೋದನ್ನು ನಾವು ಇಲ್ಲಿ ಕೇಳ್ಬೋದು. ಆಮೇಲೆ ಇತಿಹಾಸದ ಎಲ್ಲ ಹಂತಗಳಲ್ಲೂ ಕೂಡ ಎಲ್ಲ ಬಗೆಯ ಸಮಾಜಗಳನ್ನು ನಾವು ನೋಡಿದ್ದೀವಿ. ಅವು ಆದಿಮಾನವನ ಸಮಾಜ ಇರ್ಬೋದು, ಅಥವಾ ಏನು ಒಂದೆಡೆ ನಿಲ್ಲದೇ ಇರತಕ್ಕಂಥ ಸಮಾಜ ಇರ್ಬೋದು, ಅಶಾಶ್ವತವಾಗಿ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಒಂದು ಸಮಾಜಗಳಿರ್ಬೋದು, ಎಲ್ಲ ಸಮಾಜಗಳಲ್ಲೂ ಕೂಡ ಒಂದು ಕುಟುಂಬ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ನೀವು ತಿಳ್ಕೋಬೇಕು. ಆಮೇಲೆ ಇಲ್ಲಿ ಜೈವಿಕ ನೆಲೆಯ ಮೇಲೆ ರಚಿತವಾಗಿರುವುದು, ಜೈವಿಕ ನೆಲೆ ಅಂತಂದರೆ ನಾವು ಬಯೋಲಾಜಿಕಲ್ ಒಂದು ಬೇಸಿಸ್ ಮೇಲೆ ನಾವೆಲ್ಲ ಹುಟ್ಟಿದ್ದೇವೆ. ಹೇಗೆ ಅಂತಂದರೆ ತಂದೆ ತಾಯಿಗಳಿಂದ ನಾವು ಜನನವನ್ನು ಪಡ್ಕೊಳ್ತೀವಿ. ಇದನ್ನು ನಾವು ಜೈವಿಕ ನೆಲೆ ಅಂತೇಳಿ ಕರಿತೀವಿ. ಈ ಜೈವಿಕ ನೆಲೆಗಳಲ್ಲಿ, ಯಾಕಂದರೆ ನಾವು ಎಲ್ಲ ಮನುಷ್ಯರು ಕೂಡ ತಂದೆ ತಾಯಿಗಳ ಇಂದ ಜನನವನ್ನು ಪಡ್ಕೊಂಡ ಮೇಲೆ, ತಾಯಿಯ ಗರ್ಭದಿಂದ ಜನನವನ್ನು ಪಡ್ಕೊಂಡ ಮೇಲೆ ಕೆಲವರು ಅನೇಕ ಅಂಗವಿಕಲ ಮಕ್ಕಳನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ತೀವಿ. ಇದು ಅನೇಕ ಜೈವಿಕ ಒಂದು ನೆಲೆಯಲ್ಲಿ ಆಗಿರತಕ್ಕಂಥ ವ್ಯತ್ಯಾಸದಿಂದ ಹಂಗಾಗಿದೆ. ಹಾಗೆಯೇ ನಾವು ಈ ಒಂದು ಸ್ತ್ರೀ ಪುರುಷರಲ್ಲಿರ್ತಕ್ಕಂಥ ಲೈಂಗಿಕ ಸಂಬಂಧಗಳು ನಮಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದನ್ನು ಕುಟುಂಬದಲ್ಲಿ ನಾವು ಕಾಣ್ತೀವಿ. ಸ್ತ್ರೀ ಪುರುಷರಲ್ಲಿ ಭದ್ರವಾಗಿರತಕ್ಕಂಥ ಶಾಶ್ವತ ಲೈಂಗಿಕ ಸಂಬಂಧಗಳಿದ್ದು ಪರಸ್ಪರ ಆಕರ್ಷಣೆ ಉಳಿಯಲು ಸಾಧ್ಯವಾಗಿದೆ. ಯಾವುದರಿಂದ? ಕುಟುಂಬದಿಂದ. ಸ್ತ್ರೀ ಪುರುಷರಲ್ಲಿ ಭದ್ರವಾದ ಮತ್ತು ಶಾಶ್ವತ ಲೈಂಗಿಕ ಸಂಬಂಧಗಳಿದ್ದು ಪರಸ್ಪರ ಆಕರ್ಷಣೆಯು ಉಳಿಯಲು ಸಾಧ್ಯವಾಗಿರತಕ್ಕಂಥದ್ದು. ಯಾಕೆ? ಈ ಉಳಿದ ಪ್ರಾಣಿಗಳಿಗೆ ನಾವು ಹೋಲಿಸಿದಾಗ ಮಾನವ ಶಿಶು ಹುಟ್ಟುವಾಗ ಅಸಹಾಯಕವಾಗಿದ್ದು ಬಹು ಸಮಯದವರೆಗೂ ಕೂಡ ಎತ್ತವರ ರಕ್ಷಣೆ ಸಂಪೋಷಣೆಯಲ್ಲಿ ಇರ್ತದೆ ಅನ್ನೋದನ್ನು ನಾನು ಹಿಂದೆ ನಿಮಗೆ ಹೇಳಿದ್ದೀನಿ. ಏಕೆಂದರೆ ಈಗ ನಾಯಿ ಮರಿ ಹಾಕೋದನ್ನು ನಾವು ಗಮನಿಸಿದ್ದೇವೆ. ನಾಯಿ ಮರಿ 9 ದಿನ ಆದಮೇಲೆ ಕಣ್ಣನ್ನು ಬಿಡುತ್ತೆ. ಆದರೆ ಮಾನವನ ಶಿಶು ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಕಣ್ಣನ್ನು ಬಿಡುತ್ತೆ. ಆದರೆ ನಾವು ನೆಲೆ ನಿಲ್ಲಬೇಕಾದ್ರೆ ಕೂತ್ಕೋಬೇಕಾದ್ರೆ ನಮಗೆ ಶಕ್ತಿ ಇರೋದಿಲ್ಲ. ನೆಲೆ ಅಂತಂದರೆ ಇಲ್ಲಿ ಮಗು ಓಡಾಡಬೇಕಾದ್ರೆ ತಕ್ಷಣ ಓಡಾಡೋದಿಲ್ಲ. ಆದರೆ ಒಂದು ನಾಯಿ ಮರಿ ಕಣ್ಣು ಬಿಡೋದಕ್ಕಿಂತ ಮುಂಚೆಗೆ ಅದು ಏನು ಮಾಡುತ್ತೆ, ನಡೆದಾಡುತ್ತೆ. ಆದರೆ 9 ದಿನ ಆಗೋವರೆಗೂ ಅದರ ಕಣ್ಣು ಐಸ್ ಓಪನ್ ಆಗಿರೋದಿಲ್ಲ. ಆದರೆ ಮಾನವ ಶಿಶು ಕನಿಷ್ಠ ಹಂತ ಹಂತವಾಗಿ 1 ವರ್ಷ 2 ವರ್ಷಕ್ಕೆ ಅದು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದನ್ನು ಅಭ್ಯಾಸ ಮಾಡುತ್ತೆ. ಹಾಗೆ ಹಲ್ಲುಗಳು ಬರೋದು ಕೂಡ ತುಂಬ ನಿಧಾನ ಆಗುತ್ತೆ. ಅದರಿಂದ ಮಾನವ ಶಿಶುಗೂ ಮತ್ತು ಬೇರೆ ಬೇರೆ ಪ್ರಾಣಿಗಳಿಗೂ ತುಂಬ ವ್ಯತ್ಯಾಸವನ್ನು ನಾವು ಕಾಣತಕ್ಕಂಥ ಸ್ಥಿತಿಯನ್ನು ಹೊಂದಿದ್ದೀವಿ. ಮತ್ತೊಬ್ಬ ಸಮಾಜ ಶಾಸ್ತ್ರಜ್ಞ ಹೇಳ್ತಾಗೆ ರಾಬರ್ಟ್ ಬರ್ಸ್ಟೆಡ್ ಹೇಳುವಂತೆ, ಕುಟುಂಬವಿಲ್ಲದೆ ಸಮಾಜವಿಲ್ಲ, ನಮ್ಮ ಬ್ರಹ್ಮಾಲೋಕದಲ್ಲಿ ನಮ್ಮ ಭ್ರಮೆಯಲ್ಲಿ ಕಾಣ್ಬೋದಷ್ಟೇ ಕುಟುಂಬ ಇಲ್ಲ ಅಂತ. ಕೇವಲ ಭ್ರಮೆ, ಆದರೆ ಎಲ್ಲ ಕಡೆ ಯೂನಿವರ್ಸಲ್ಲಾಗಿ ಸಾರ್ವತ್ರಿಕವಾಗಿ ಕುಟುಂಬ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಈಗ ಇಲ್ಲಿ ನಮ್ಮ ಸಮಾಜಶಾಸ್ತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ಫ್ಯಾಮಿಲಿ ಅಂತಕ್ಕಂಥ ಒಂದು ಪ್ರತ್ಯೇಕ ಶಾಖೆಯನ್ನು, ಸಪ್ರೇಟ್ ಆಗಿರತಕ್ಕಂಥ ಬ್ರ್ಯಾಂಚನ್ನು ಕೂಡ ನಾವಿವತ್ತು ನೋಡಿದ್ದೀವಿ. ಈ ಕುಟುಂಬದ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಸಮಾಜಶಾಸ್ತ್ರ ಶಾಖೆ ಇದೆ. ಸಮಾಜಶಾಸ್ತ್ರದಲ್ಲಿ ಅನೇಕ ಬ್ರ್ಯಾಂಚ್ಗಳಿದ್ದಾವೆ. ನಗರ ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ, ಕಿನ್ಶಿಪ್ ರಕ್ತ ಸಂಬಂಧಿಗಳ ಇಂದ ಕೂಡಿರ್ತಕ್ಕಂಥ ಅದನ್ನು ಅಧ್ಯಯನ ಮಾಡೋದಕ್ಕೆ ಆಗಿರತಕ್ಕಂಥ ಒಂದು ಸಮಾಜಶಾಸ್ತ್ರ, ಹಾಗೆ ಎಜುಕೇಷನ್ ಶೈಕ್ಷಣಿಕ ಸಮಾಜಶಾಸ್ತ್ರ, ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಕುಟುಂಬ ಸಮಾಜಶಾಸ್ತ್ರ. ಯಾಕಂದರೆ ನಾನು ನಿಮಗೆ ಆಗಲೇ ಹೇಳಿದೆ, ಕುಟುಂಬ ಒಂದು ರೀತಿಯಾಗಿರ್ತಕ್ಕಂಥ ಬದಲಾವಣೆಗೆ ಒಳಗಾಗಿರ್ತಕ್ಕಂಥ ಇದನ್ನು ಪಡ್ಕೊಂಡಿದೆ, ಕುಟುಂಬನೂ ಕೂಡ ಇದ್ದಾಗೆ ಇರಲ್ಲ, ಬದಲಾವಣೆ ಹೊಂದುತ್ತಾ ಹೋಗ್ತಾ ಇರ್ತದೆ. ಹೊಸ ಸದಸ್ಯರ ಸೇರ್ಪಡೆ, ಹಳೆ ಸದಸ್ಯರ ಮರಣ, ಹೀಗಾಗಿ ಕುಟುಂಬವು ಕೂಡ ಅನೇಕ ಬದಲಾವಣೆಗಳನ್ನು ಹೊಂದತಕ್ಕಂಥ ಸ್ಥಿತಿಯನ್ನು ಹೊಂದಿದೆ. ಹಾಗಾಗಿ ನಾವು ಸಮಾಜಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ವ್ಯಾಖ್ಯಾನಗಳೆಲ್ಲವನ್ನು ಕೂಡ ಅವಲೋಕಿಸಿದಾಗ ಕುಟುಂಬ ಅದರ ಬಗ್ಗೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು ಈಗ ಗೊತ್ತಾಗಿದ್ದಾವೆ, ಸತ್ಯ ಗೊತ್ತಾಗಿದೆ. ಆನಂತರ ನಾವು ಹುಟ್ಟಿ ಸುಸಂಸ್ಕೃತರಾಗಿ ಬೆಳೆಯೋದಕ್ಕೆ ನಿಮಗೆಲ್ಲ ಗೊತ್ತಿದೆ ಕುಟುಂಬ ಬಹಳ ಮುಖ್ಯ ಅಂತ. ಸಂಸ್ಕೃತಿ, ಸುಸಂಸ್ಕೃತಿ, ಒಳ್ಳೆಯದ್ಯಾವುದು, ಕೆಟ್ಟದ್ದ್ಯಾವುದು, ಇದೆಲ್ಲವನ್ನು ಹೇಳ್ಕೊಡ್ತಕ್ಕಂಥದ್ದು ಕುಟುಂಬ. ನಮ್ಮಲ್ಲಿ ಏನಾದರೂ ಕೆಟ್ಟ ವರ್ತನೆಗಳು, ದುರಭ್ಯಾಸಗಳು ಇದ್ದಿದ್ರೆ ಅದಕ್ಕೆ ಕುಟುಂಬ ಕಾರಣ. ಮತ್ತೋರ್ವ ಸಮಾಜಶಾಸ್ತ್ರಜ್ಞ ಹ್ಯಾರಿಯಮ್ ಜಾನ್ಸನ್ ಅಂತಕ್ಕಂಥವರು ಹೇಳಿರ್ತಕ್ಕಂಥ ಸೋಷಲೈಜೇಷನ್, ಸಾಮಾಜೀಕರಣ. ಸಾಮಾಜೀಕರಣ ಅಂತಂದರೆ ಜೈವಿಕವಾಗಿರುವ ಶಿಶುವು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳಲು ಇರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸಾಮಾಜೀಕರಣ ಅಂತೇಳಿ ಹ್ಯಾರಿಯಮ್ ಜಾನ್ಸನ್ ಅವರು ಕರೆದಿದ್ದಾರೆ. ಜೈವಿಕವಾಗಿರುವ ಶಿಶುವು ಸಾಮಾಜಿಕ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜೀಕರಣ ಅಂತೇಳಿ ಕರೆದಿದ್ದಾರೆ. ಆ ಸಾಮಾಜೀಕರಣಗೊಳಿಸುವ ಕ್ಷೇತ್ರ, ಕೇಂದ್ರ ಅಂದರೆ ಕುಟುಂಬ. ಯಾಕಪ್ಪ ಅಂತಂದರೆ ಕುಟುಂಬ ಅಷ್ಟು ಪ್ರಮಾಣದಲ್ಲಿ ನಮ್ಮನ್ನು ಇಟ್ಕೊಂಡಿದೆ. ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಇನ್ನೊಂದು ಮಹತ್ವವಾದಂಥ ಸಂಗತಿ ಅಂದರೆ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ನಾನು ಆಗಲೇ ನಿಮ್ಗೆ ಹೇಳಿದೆ, ನಾವು ಕುಟುಂಬದಲ್ಲಿ ಒಳ್ಳೆಯದ್ಯಾವುದು, ಕೆಟ್ಟದ್ದ್ಯಾವುದು ಎಲ್ಲವನ್ನು ಕೂಡ ಕಲ್ತ್ಕೊಳ್ತೀವಿ. ಮತ್ತು ನಾವು ಹೇಗೆ ನಮ್ಮ ನಡೆ ನುಡಿ, ಹಾವಭಾವ, ಸಂಸ್ಕೃತಿ, ನಾಗರಿಕತೆ ಎಲ್ಲವನ್ನು ನಾವು ಕಲ್ತ್ಕೊಳ್ತೀವಿ. ಆ ಕಲಿಯೋದಕ್ಕೆ ಕಾರಣ ಕುಟುಂಬ ಅಂತ ಹೇಳಿದೆ. ಹಾಗೆಯೇ ಇಲ್ಲಿ ಸಾಮಾಜೀಕರಣವು ಕೂಡ ಕುಟುಂಬದ ಒಳಗಡೆ ಇರತಕ್ಕಂಥದ್ದು, ಕುಟುಂಬದ ಒಳಗಡೆ ನಡೀತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಒಂದು ಇದರಲ್ಲಿ ಸಾಮಾಜೀಕರಣ ಯಾವಾಗ ಪ್ರಾರಂಭ ಆಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡ್ತಾ ಹೋದರೆ ವ್ಯಕ್ತಿಯ ಹುಟ್ಟಿನಿಂದ ಪ್ರಾರಂಭವಾಗಿ ವ್ಯಕ್ತಿಯ ಸಾವಿನವರೆಗೂ ಕೂಡ ಸಾಮಾಜೀಕರಣ ಇದ್ದೇ ಇರುತ್ತದೆ. ಒಳ್ಳೆಯದ್ಯಾವುದು, ಕೆಟ್ಟದ್ದ್ಯಾವುದು ಅಂತೇಳಿ ನಾವು ಹಂತ ಹಂತವಾಗಿ, ಯಾಕಂದರೆ ಇದು ಒಂದು ದಿನ, ಒಂದು ಗಂಟೆನಲ್ಲಿ, ಒಂದು ವರ್ಷದಲ್ಲಿ, 10 ವರ್ಷದಲ್ಲಿ ಕಲಿತು ಮುಗಿಸ್ತಕ್ಕಂಥ ಪ್ರಕ್ರಿಯೆಯಲ್ಲ ಸಾಮಾಜೀಕರಣ ಅನ್ನೋದು. ಇದು ಕುಟುಂಬದಲ್ಲಿರುತ್ತೆ, ಸರ್ವಸಮ್ಮತವಾಗಿರುತ್ತೆ, ತಂದೆ ತಾಯಿಗಳೆಲ್ಲರೂ ಕೂಡ ಇದನ್ನು ಕಲಿಸ್ತಾರೆ. ಆನಂತರ ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಕುಟುಂಬ ತನ್ನ ಸದಸ್ಯರ ಮೇಲೆ, ಮನೆಯ ಯಜಮಾನ, ತಂದೆ ಅಥವಾ ತಾಯಿ ನಿಯಂತ್ರಣವನ್ನು ಹೊಂದಿರ್ತಾರೆ ಮಕ್ಕಳ ಮೇಲೆ. ಕೆಲವರು ನಾವು ಕುಟುಂಬಗಳಲ್ಲಿ ತಂದೆ ತಾಯಿಗಳು ಒಂದು ಹೇಳಿದ ಕೆಲಸವನ್ನು ಮಾಡದೆ ಅಸಡ್ಡೆ ತೋರಿಸ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ನಿರುತ್ಸಾಹ ತೋರಿಸ್ಬೋದು, ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ಉತ್ಸಾಹ ಕಳ್ಕೊಂಡಿರ್ಬೋದು. ಅಂಥದ್ದನ್ನು ತಂದೆ ತಾಯಿಗಳು ಗಮನ ಹರಿಸ್ತಾರೆ, ಅಂಥ ಒಂದು ಅಂಶಗಳನ್ನು ಗಮನ ಹರಿಸಿ ನಮ್ಮ ಮೇಲೆ ಅವರು ಮಾತಿನ ಮೂಲಕ ನಮಗೆ ತಿಳುವಳಿಕೆಯನ್ನು ಕೊಡ್ಬೋದು, ಅಥವಾ ನಮ್ಮ ಸಮಸ್ಯೆಗಳಿಗೆ ಏನು ಕಾರಣ, ನೀನು ಯಾಕೆ ಈ ರೀತಿ ಅಸಹಾಯಕನಾಗಿದ್ಯಾ, ಉತ್ಸಾಹವನ್ನು ಕಳ್ಕೊಂಡಿದ್ಯಾ, ನಿರಾಶೆಯನ್ನು ಹೊಂದಿದ್ಯಾ ಅಂತ ಕೇಳ್ಬೋದು. ಅಥವಾ ನಾವೇನಾದ್ರು ಅಸಡ್ಡೆ ತೋರಿಸಿದಾಗ, ಬೇಜವಾಬ್ದಾರಿ ವರ್ತನೆ ಮಾಡಿದಾಗ ನಮಗೆ ದೈಹಿಕ ಶಿಕ್ಷೆಯನ್ನು ಕೂಡ ತಂದೆ ತಾಯಿಗಳು ಕೊಡ್ಬೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತಂದೆ ತಾಯಿಗಳು ನಮಗೆ ಹೊಡೆದಿರ್ಬೋದು, ಯಾಕೆಂದರೆ ಅವು ಶಿಕ್ಷೆ ಕೊಡಬೇಕು. ಶಿಕ್ಷೆಯಿಂದ ಶಿಕ್ಷಣ ಇತ್ತು ಒಂದು ಕಾಲದಲ್ಲಿ, ಶಿಕ್ಷೆಯಿಂದ ಶಿಕ್ಷಣ. ಹೊಡೆದು ಬುದ್ಧಿ ಹೇಳ್ತಕ್ಕಂಥದ್ದು ಟೀಚರು, ಶಿಕ್ಷಕರು ಅಥವಾ ಮೇಷ್ಟ್ರುಗಳು ತಮ್ಮ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಒಂದು ಬೆತ್ತ ತಗೊಂಡು ಒಂದೇಟು ಹೊಡೆದು ಬುದ್ಧಿ ಹೇಳಿ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ಗುರುಕುಲ ಶಿಕ್ಷಣನೂ ಕೂಡ ಈ ಒಂದು ಭಾರತೀಯ ಸಂಸ್ಕೃತಿಯ ನೆಲೆಯಲ್ಲಿ ಇತ್ತು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಇದನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತ ಕರಿತೀವಿ. ಹಾಗೆಯೇ ಇಲ್ಲಿ ನಮಗೆ ಸಂಬಂಧಗಳು, ಸಂಬಂಧಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಸಂಬಂಧಗಳನ್ನು ಸೃಷ್ಟಿ ಯಾವುದನ್ನು ಮಾಡ್ತದೆ ಅಂತಂದರೆ ಕುಟುಂಬ ಸಂಬಂಧಗಳನ್ನು ಸೃಷ್ಟಿ ಮಾಡ್ತದೆ. ನಮ್ಮಲ್ಲಿರ್ತಕ್ಕಂಥ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಆಮೇಲೆ ಅಜ್ಜಿ ತಾತ. ಯಾಕಂದರೆ ಒಂದು ಕುಟುಂಬದಲ್ಲಿ ಅಜ್ಜಿ ತಾತ ಇರತಕ್ಕಂಥದ್ದು ಬಹಳ ಮುಖ್ಯ. ಅವರು ಮೊಮ್ಮಕ್ಕಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥವರಾಗಿರ್ತಾರೆ ಕುಟುಂಬದಲ್ಲಿ. ತಂದೆ ತಾಯಿಗಳಿಗಿಂತಲೂ ಕೂಡ ಮಕ್ಕಳಿಗೆ ಯಾರು ಅಂತಂದರೆ ಅಜ್ಜಿ ತಾತನ ಬಗ್ಗೆ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ಯಾಕೆಂದರೆ ಆ ವೃದ್ಧರು ಮಕ್ಕಳ ಜೊತೆಗೆ ಆ ಕುಟುಂಬದಲ್ಲಿ ಮಕ್ಕಳ ಥರನೇ ಒಂದು ವರ್ತನೆಯನ್ನು ಹೇಳ್ತಕ್ಕಂಥದ್ದು, ಸಿಡುಕು ಸಿಟ್ಟಿನ ಭಾವನೆಯನ್ನು ಮಕ್ಕಳ ಮುಂದೆ ಅಜ್ಜಿ ತಾತಂದಿರು ಆದಷ್ಟು ವ್ಯಕ್ತಪಡಿಸೋದಿಲ್ಲ. ಅದರಿಂದಲೇ ಮಕ್ಕಳಿಗೆ ಸಂಜೆಯ ವೇಳೆ ಆಗಿರ್ಬೋದು, ಬಿಡುವಿನ ವೇಳೆ ಆಗಿರ್ಬೋದು, ಮಕ್ಕಳೊಟ್ಟಿಗೆ ಇದ್ದು ಕಥೆಗಳನ್ನು ಮಕ್ಕಳಿಗೆ ಮುಂದೆ ಬರತಕ್ಕಂಥ ಸಾಮಾಜಿಕ ಜೀವನದಲ್ಲಿ ಮತ್ತು ಈಗಾಗಲೇ ಸಮಾಜದಲ್ಲಿ ಕೆಲವು ಸಾಧನೆಗಳನ್ನು ಮಾಡಿರತಕ್ಕಂಥ ವ್ಯಕ್ತಿಗಳ ಕಥೆಗಳನ್ನು ಹೇಳುವ ಮುಖಾಂತರವಾಗಿ ಮಕ್ಕಳನ್ನು ಹುರಿದುಂಬಿಸ್ತಾರೆ, ಇನ್ಸ್ಪೈರ್. ಅವ್ರಿಗೆ ಒಂದು ರೀತಿ ಸ್ಫೂರ್ತಿಯ ನೆಲೆಯಾಗಿ ಕುಟುಂಬಗಳಲ್ಲಿ ವೃದ್ಧರು ನಿಲ್ತಾರೆ. ಇದನ್ನು ಕೂಡ ನಾವು ಕುಟುಂಬದ ಬಗ್ಗೆ ತಿಳ್ಕೊಬೇಕಾಗ್ತದೆ. ಕೇವಲ ರಕ್ತ ಸಂಬಂಧಿಗಳು, ತಂದೆ ತಾಯಿಗಳು ಇರತಕ್ಕಂಥ ಜೈವಿಕ ಸಾಮಾಜಿಕ ಘಟಕವನ್ನು ಅಷ್ಟೇ ನಾವು ಕುಟುಂಬ ಅಂತೇಳಿ ಕರೆಯೋದಿಲ್ಲ. ಅಜ್ಜಿ ತಾತ ವೃದ್ಧರು ನಮ್ಮೊಟ್ಟಿಗೆ ಇದ್ದು ಮಕ್ಕಳಿಗೆ, ಕೆಲವು ಕುಟುಂಬಗಳಲ್ಲಿ ಹೆಚ್ಚು ಪ್ರೀತಿ ವಿಶ್ವಾಸವನ್ನು ಹೊಂದಿ ಆ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಾರೆ. ಕೆಲವು ತಂದೆ ತಾಯಿಗಳು ತಾತಂದಿರನ್ನು ಅಜ್ಜಿನ ಬೈತಾರೆ, ನೀನು ಅಮ್ಮಗೊಂಗೆ ಅಕ್ರೆಯಿಂದ ಇಷ್ಟೆಲ್ಲ ತಿನ್ನಿಸ್ಬಿಟ್ಟೆ, ಆ ಮಗುವಿಗೆ ಕಾಯಿಲೆ ಬಂತು ಅಂತ. ಯಾಕಂದರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಕೊರತೆ ಇರೋದರಿಂದ, ವಾತಾವರಣದ ವ್ಯತ್ಯಾಸದಿಂದಾಗಿ, ಆಹಾರದ ವ್ಯತ್ಯಾಸದಿಂದಾಗಿ ಮಕ್ಕಳಿಗೆ ಕಾಯಿಲೆ ಬರತಕ್ಕಂಥ ಸಹಜ. ಹಾಗಾಗಿ ಯಾಕೆಂದರೆ ಅದನ್ನು ಪ್ರೀತಿಯಿಂದ ತನ್ನ ತಂದೆ ತಾಯಿಗಳಿಗೆ ಮಗ ಹೇಳ್ತಾನೆ, ಮೊಮ್ಮಕ್ಕಳಿಗೆ ನೀವು ಪ್ರೀತಿಯಿಂದ ಜಾಸ್ತಿ ತಿನ್ನಿಸ್ಬಿಟ್ರಿ, ಆ ಮಗುಗೆ ಕಾಯಿಲೆ ಬಂತು ಅಂತೇಳಿ ಹೇಳಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಸಮಾಜದಲ್ಲಿ ಸರ್ವವ್ಯಾಪಕವಾಗಿರ್ತಕ್ಕಂಥ ವಿಚಾರವನ್ನು ನಿಮಗೆ ಗೊತ್ತಿದೆ. ಹಾಗೆ ಇಲ್ಲಿ ನಾವು ಇನ್ನೂ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಕುಟುಂಬಗಳಲ್ಲಿ ಯಾವ ರೀತಿ ನಾವು ತಂದೆ ತಾಯಿಗಳಿಗೆ ನಾವು ಎಲ್ಲ ಅವ್ರ ಜೊತೆಗೆ ಬಾಳ್ತೀವಿ ಬದುಕ್ತೀವಿ ಅನ್ನೋದ್ರ ಬಗ್ಗೆ. ಆಮೇಲೆ ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಗಳ ಕಸುಬುಗಳನ್ನು ಮಕ್ಕಳು ಕಲ್ತ್ಕಂತಾರೆ. ತಂದೆಯ ಹಾವಭಾವ, ನಡೆ ನುಡಿ, ಅವರ ಒಂದು ಶೈಲಿ ಎಲ್ಲ ಕಲ್ತ್ಕೊಳ್ತಾರೆ. ಎಲ್ಲರೂ ಕಲಿಯಲ್ಲ, ಅವರ ಇದ್ರ ಬಗ್ಗೆನೇ ಕೂಡ ಕಲಿತಕ್ಕಂಥದ್ದು. ಹಾಗೆಯೇ ಈಗ ನಾವು ಇಷ್ಟು ಹೊತ್ತು ಈ ತರಗತಿನಲ್ಲಿ ಕುಟುಂಬದ ಅರ್ಥವನ್ನು, ಕುಟುಂಬದ ಹುಟ್ಟು ಹೆಂಗಾಯಿತು ಅನ್ನೋದ್ರ ಬಗ್ಗೆ ನಾವು ಕುಟುಂಬದ ವ್ಯಾಖ್ಯೆ ಮತ್ತು ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು, ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು, ಕುಟುಂಬದ ಬಗ್ಗೆ ಅವು ಅರ್ಥ ವ್ಯಾಖ್ಯೆಯನ್ನು ತಿಳ್ಕೊಂಡ ನಂತರ ಕುಟುಂಬದ ಬಗ್ಗೆ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯಾಮಿಲಿ, ಅಂದರೆ ಕುಟುಂಬದ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳಲ್ಲಿ ಎರಡು ರೀತಿಯ ಗುಣಲಕ್ಷಣಗಳನ್ನು ಸಮಾಜಶಾಸ್ತ್ರಜ್ಞರು ಮಾಡಿದ್ದಾರೆ. ಅದರಲ್ಲಿ ಒಂದೇದು ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು, ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳು, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯಾಮಿಲಿ, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ಈಗ ಹೇಳ್ತೇನೆ ನಾನು. ಸಾಮಾಜಿಕವಾಗಿ ಮತ್ತು ಸಮಾಜಶಾಸ್ತ್ರವಾಗಿ ನಮ್ಮ ಕುಟುಂಬ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಸಂಗತಿ ಈಗಾಗಲೇ ನಿಮಗೆ ಹೇಳಿದ್ದೇನೆ. ಇಲ್ಲಿ ಭಾಳ ಮುಖ್ಯವಾಗಿ ವಿಶೇಷವಾಗಿ ಮೆಕೇವರ್ ಪೇಜ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಈ ಒಂದು ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳನ್ನು ಈ ರೀತಿ ವಿಶ್ಲೇಷಣೆ ಹೇಳ್ತಾರೆ. ಒಂದನೇದಾಗಿ ಸಂಗಾತಿಗಳ ಸಂಬಂಧ, ಕುಟುಂಬದ ಸಾಮಾನ್ಯ ಗುಣಲಕ್ಷಣಗಳಲ್ಲಿ ಒಂದೇದು ಸಂಗಾತಿಗಳ ಸಂಬಂಧ. ಸಂಗಾತಿಗಳು ಅಂದರೆ ಯಾರು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ. ಕುಟುಂಬದ ಒಳಗಡೆ ನಾವು ಇದ್ದು ವಿವಾಹ ಅಂತಕ್ಕಂಥ ಸಂಸ್ಥೆಯ ಮುಖಾಂತರವಾಗಿ ಸಂಗಾತಿಯನ್ನು ತಂದೆ ತಾಯಿಗಳು, ಕುಟುಂಬದ ಹಿರಿಯರು ಆಯ್ಕೆ ಮಾಡ್ತಾರೆ, ಹುಡುಕ್ತಾರೆ, ಮತ್ತು ನಿನ್ನ ಕೇಳಿದಾಗ ಆತನಿಗೆ ಆಸಕ್ತಿಯ ಮೇರೆಗೆ ಅವನು ವಿವಾಹವನ್ನು ಜರುಗಿಸ್ತಾರೆ. ಇದನ್ನು ನಾವು ಸಂಗಾತಿಗಳ ಸಂಬಂಧ, ಬೇರೆ ಊರಿನ ಬೇರೆ ಗ್ರಾಮದ ಅಥವಾ ಬೇರೆ ಜಿಲ್ಲೆಯ ಒಂದು ಹುಡುಗಿಯೊಂದಿಗೆ ಅವನ ಮಗನ ಒಂದು ಅಥವಾ ಅವರ ಮಗಳ ವಿವಾಹವನ್ನು ಮಾಡುವ ಮುಖಾಂತರವಾಗಿ ಸಂಗಾತಿಗಳ ಸಂಬಂಧ ಕೂಡುತ್ತೆ. ಬೇರೆಯ ರಕ್ತ ಸಂಬಂಧಿಗಳ ಜೊತೆಗೆ ಇವರ ಒಂದು ರಕ್ತ ಸಂಬಂಧ ಬೆಳೀತಕ್ಕಂಥದ್ದನ್ನು ನಾವು ಸಂಗಾತಿಗಳ ಸಂಬಂಧ ಅಂತೇಳಿ ಮೆಕೇವರ್ ಪೇಜ್ ಹೇಳ್ತಾರೆ. ಕುಟುಂಬವು ಗಂಡು ಹೆಣ್ಣುಗಳ ನಡುವಿನ ಸಂಬಂಧವನ್ನು ಒಳಗೊಂಡಿರತಕ್ಕಂಥದ್ದು. ಈ ಸಂಗಾತಿಗಳ ಸಂಬಂಧ ಎಂಥ ರೂಪವನ್ನು ಹೊಂದಿದೆ ಅಂದರೆ ಶಾಶ್ವತ ಸ್ವರೂಪವನ್ನು ಹೊಂದಿದೆ, ಶಾಶ್ವತ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಕೆಲವು ಗಾದೆಗಳನ್ನು ಹೇಳ್ತಾರೆ, ಗಂಡ ಹೆಂಡತಿ ಸಂಬಂಧ ಅಷ್ಟು ತೆಗೆದಾಕ್ತಕ್ಕಂಥ ಸಂಬಂಧ ಅಲ್ಲ, ಅದು ಕೈಗೆ ಅಂದ ಚಂದ ನೋಡೋದಕ್ಕೆ ತೊಟ್ಕೊಳ್ತಕ್ಕಂಥ ಬಳೆಯ ಸಂಬಂಧ ಅಲ್ಲ. ಹೆಣ್ಮಕ್ಳು ಈ ಬಳೆಯನ್ನು ತೊಟ್ಟದ ಕೈಗೆ ಅದು ಭಾಳ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅದು ಭಾಳ ಖುಷಿಯಾಗಿರುತ್ತೆ. ಆಮೇಲೆ ಕೆಲಸ ಮಾಡ್ಬೇಕಾದ್ರೆ ಬಳೆ ಒಡೆದೋಗ್ಬೋದು, ಆಗ ಅವ್ರಿಗೆ ಮನಸ್ಸಿಗೆ ನೋವಾಗ್ಬೋದು. ಆದರೆ ಇದನ್ನು ಗಂಡು ಹೆಣ್ಣಿನ ಸಂಬಂಧಕ್ಕೆ ಹೋಲಿಸ್ತಕ್ಕಂಥ ಹಿರಿಯರು ಹೇಳ್ತಾರೆ, ಮದುವೆ ಅನ್ನೋದು ಗಂಡ ಹೆಂಡತಿ ಸಂಬಂಧ ಅನ್ನೋದು ಅಂದ ಚಂದಕ್ಕೆ ಕೈಗೆ ತೊಟ್ಕೊಳ್ತಕ್ಕಂಥ ಬಳೆಯಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಸ್ವರೂಪದ್ದು ಅಂತ ಹೇಳಿರೋ ಮಾತನ್ನು ನಾವು ಸಮಾಜದಲ್ಲಿ ಕೇಳ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಸಂಗಾತಿಗಳ ಆಯ್ಕೆ, ಸಂಗಾತಿಗಳ ಆಯ್ಕೆ. ಸ್ತ್ರೀ ಪುರುಷರು ತಮ್ಮ ಜೀವನ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಎಲ್ಲ ಸಮಾಜಗಳಲ್ಲೂ ಕೂಡ ಮುಕ್ತ ಅವಕಾಶಗಳಿರುತ್ತವೆ. ಆದರೆ ಕಾನೂನು ಸಮ್ಮತವಾಗಿ ವಿವಾಹದ ವಯಸ್ಸನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಪರಿಗಣಿಸಿ ನಾವು ವಿವಾಹಗಳನ್ನು ಮಾಡ್ಕೋಬೇಕು. ಕೆಲವು ಕಾನೂನಾತ್ಮಕ ಕ್ರಮಗಳಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಏನು ಗಂಡಿಗೆ 21 ವರ್ಷ, ಹೆಣ್ಣಿಗೆ 18 ವರ್ಷ ವಯಸ್ಸಾಗಿರ್ತಕ್ಕಂಥವ್ರು ವಿವಾಹಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಉಂಟು. ಆದರೆ ಭಾರತೀಯ ಸಮಾಜದ ಮೂಲ ಒಂದು ಆಗಿ ಜಾತಿ ಪದ್ಧತಿ ಇಂದಿಗೂ ಕೂಡ ಈ ದೇಶದಲ್ಲಿ ಇರೋದರಿಂದ ಆದಷ್ಟು ಆ ಜಾತಿಯ ವರ ವಧು ವಿವಾಹ ಮಾಡ್ಕೊಳ್ತಕ್ಕಂಥದ್ದು ನಾವು ಇವತ್ತು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಇವತ್ತು ಹಿರಿಯರು ಮುಂದೆ ನಿಂತು ಅವರು ಗಂಡು ಹೆಣ್ಣನ್ನು ಅಥವಾ ಹೆಣ್ಣಿಗೆ ಗಂಡನ್ನು ಗಂಡಿಗೆ ಹೆಣ್ಣನ್ನು ಹುಡುಕಿ ವಿವಾಹ ಮಾಡಿರ್ತಕ್ಕಂಥದ್ದನ್ನು ಕೂಡ ಇವತ್ತು ನಮ್ಮ ಭಾರತೀಯ ಸಮಾಜದಲ್ಲಿ ಇರತಕ್ಕಂಥದ್ದನ್ನು ಕಾಣ್ತೇವೆ. ಹಾಗೆ ಅಲ್ಲ, ಕೆಲವರು ತಮಗೆ ಇಷ್ಟವಾಗಿರತಕ್ಕಂಥ ಸಂಗಾತಿಗಳ ಆಯ್ಕೆಯನ್ನು ತಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ಘಟಕಗಳಲ್ಲಿ ಆಯ್ಕೆ ಮಾಡಿಕೊಂಡು ತಂದೆ ತಾಯಿಗಳಿಂದ ಅನುಮತಿಯನ್ನು ಪಡೆದು ವಿವಾಹಗಳು ಜರುಗಿರ್ತಕ್ಕಂಥದ್ದು ಮತ್ತು ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಇದನ್ನು ನಾವು ಸಂಗಾತಿಗಳ ಆಯ್ಕೆ ಅಂತ ಕರಿತೀವಿ. ಏಕೆಂದರೆ ಸಂಗಾತಿಗಳ ಆಯ್ಕೆಯೂ ಕೂಡ ಕುಟುಂಬದ ಒಳಗಡೆನೇ ನಡೀತಕ್ಕಂಥದ್ದು ಮತ್ತು ಸಂಗಾತಿಗಳ ಆಯ್ಕೆ ಹಿರಿಯರು ಒಪ್ಪಿ ಮಾಡ್ತಕ್ಕಂಥ ಸಂಗಾತಿಗಳ ಆಯ್ಕೆ ಕುಟುಂಬದ ಒಳಗಡೆ ನಡೆದರೆ ನಾವು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಸಂಗಾತಿಗಳನ್ನು ನಮ್ಮ ವಯಸ್ಸಿಗೆ ಅನುಗುಣವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಕುಟುಂಬದ ಹೊರಗಡೆ. ಅಂದರೆ ನೀನು ಮನೆಯನ್ನು ಬಿಟ್ಟೋಗಿ ಮಾಡಿದೀಯಾ ಅಂತ ಅರ್ಥ ಅಲ್ಲ. ಇಲ್ಲಿ ನೀನು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನೀನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸಂಗಾತಿ ಆಯ್ಕೆ ಅಂತೇಳಿ ನಾವು ಹೇಳ್ತೇವೆ. ಇದು ಎರಡನೇದಾಗಿರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಮುಖ್ಯವಾಗಿ ವಿವಾಹದ ರೂಪ, ಕುಟುಂಬ ಪ್ರಾರಂಭ ಆಗ್ತಕ್ಕಂಥ ಮೂರನೇ ಒಂದು ಲಕ್ಷಣ ವಿವಾಹದ ರೂಪ. ವಿವಾಹ ಆಗ್ತಕ್ಕಂಥ ಒಂದು ಸ್ಥಿತಿ ಹೇಗಿದೆ? ಸ್ತ್ರೀ ಪುರುಷರು ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಅವರು ತಮ್ಮನ್ನು ಪತ್ನಿ ಪತಿ ಎಂದಾಗಿ ಕರೆದುಕೊಳ್ತಕ್ಕಂಥದ್ದು. ಗಂಡ ಹೆಂಡತಿ ಅಂತ ಕರಿಬೇಕಾದ್ರೆ ವಿವಾಹ ಆಗಿರಬೇಕು. ಅದನ್ನೇ ನಾವು ಈ ಮೂರನೇ ಲಕ್ಷಣವಾಗಿ ವಿವಾಹದ ರೂಪ ಅಂತೇಳಿ ಮೆಕೇವರ್ ಮತ್ತು ಪೇಜ್ ಅವರು ಹೇಳಿರ್ತಕ್ಕಂಥದ್ದು. ಇದಕ್ಕೆ ಕುಟುಂಬ ವಿವಾಹದ ಮೂಲಕ ತನ್ನ ಒಪ್ಪಿಗೆಯನ್ನು ಅಥವಾ ಒಪ್ಪಿಗೆ ಮುದ್ರೆಯನ್ನು ಒತ್ತುತ್ತದೆ. ಕುಟುಂಬ ವಿವಾಹವನ್ನು ಮಾಡಿ ಅವರು ಗಂಡ ಹೆಂಡತಿ ಎಂಬುದಾಗಿ ಕರೀತಾರೆ. ಆ ಕುಟುಂಬ ಈಗ ಏನಾಯಿತು, ಒಂದು ಸಂಸ್ಥೆಯಾಯಿತು. ಮೊದಲು ತಂದೆ ತಾಯಿಗಳಿದ್ದರು, ಮೊದಲು ಅವರು ಮದುವೆಯಾಗಿ ಆ ಮೂಲ ಕುಟುಂಬದಿಂದ ಬೇರೆ ಬಂದು ಇವರ ಕುಟುಂಬವನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ಈಗ ತಮ್ಮ ಮಕ್ಕಳಿಗೆ ಅವರೇ ನಿಂತು ವಿವಾಹವನ್ನು ಮಾಡಿದ್ರು. ಈಗ ಈ ಕುಟುಂಬದ ಸಂಖ್ಯೆ ಮತ್ತು ಕುಟುಂಬದ ಸದಸ್ಯರ ಸಂಖ್ಯೆ ದೊಡ್ಡದಾಯಿತು. ಆದರೆ ಅವರು ಜೊತೆಗಿರ್ತಾರಾ ಅಥವಾ ಬೇರೆ ಹೋಗ್ತಾರಾ ಅಂತಕ್ಕಂಥದ್ದಲ್ಲ ಮುಖ್ಯವಾಗಿ, ಒಟ್ಟಾರೆ ಆ ಒಂದು ಕುಟುಂಬದ ಗಾತ್ರ ಪ್ರಮಾಣ ಜಾಸ್ತಿ ಆಯಿತು. ಆನಂತರ ಇಲ್ಲಿ ಕೆಲವು ಕುಟುಂಬಗಳ ಬಗ್ಗೆ ನಾವು ಹೇಳಬೇಕಾದ್ರೆ ಈ ಏಕಪತ್ನಿ ವಿವಾಹ ಕುಟುಂಬ, ಬಹುಪತ್ನಿ ವಿವಾಹ ಕುಟುಂಬ, ಬಹುಪತಿ ವಿವಾಹ ಕುಟುಂಬ, ಸಮೂಹ ವಿವಾಹ ಅಂತೇಳಿ ಅನೇಕ ಹಲವು ರೂಪಗಳಲ್ಲಿ ಹಿಂದೆ ಇತ್ತು. ಈಗ ಅಂತಹ ಒಂದು ಇದಿಲ್ಲ. ಹೆಚ್ಚಾಗಿ ಈಗ ನಮ್ಮಲ್ಲಿ ಏಕಪತ್ನಿ ವಿವಾಹ ಕುಟುಂಬಗಳು ನಮ್ಮಗಳಲ್ಲಿ ಇರತಕ್ಕಂಥ ಒಂದು ಇದನ್ನು ನಾವು ಕಾಣ್ಬೋದು. ಆದರೆ ಕುಟುಂಬಕ್ಕೆ ಅನುಮೋದನೆ ಕೊಡ್ತಕ್ಕಂಥದ್ದು, ಸಾಮಾಜಿಕ ಮುದ್ರೆ ಇರತಕ್ಕಂಥದ್ದು ಅಂದರೆ ವಿವಾಹದ ರೂಪ. ವಿವಾಹ ಇಲ್ಲದೇ ನಮ್ಮ ಕುಟುಂಬ ಇರೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಾಲ್ಕನೇ ಸಾಮಾನ್ಯ ಕುಟುಂಬದ ಸಾಮಾನ್ಯ ಲಕ್ಷಣವಾಗಿ ನಾಲ್ಕನೇದು ನಾಮ ಸೂಚಕ ವ್ಯವಸ್ಥೆ, ಅಂದರೆ ಹೆಸರನ್ನು ಸೂಚಿಸ್ತಕ್ಕಂಥದ್ದು, ಹೆಸರನ್ನು ಸೂಚಿಸ್ತಕ್ಕಂಥದ್ದು. ಆ ಕುಟುಂಬಕ್ಕೆ ಒಂದು ಹೆಸರಿದೆ, ಆ ಹೆಸರು ಏನಿದೆ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಇರತಕ್ಕಂಥದ್ದು ಒಳ್ಳೆಯ ಕೆಲಸವನ್ನು, ಆ ಗ್ರಾಮಗಳಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು, ಸೋಷಿಯಲ್ ವರ್ಕನ್ನು ಮತ್ತು ಪ್ರಗತಿ, ಜನ ಅಭಿವೃದ್ಧಿಯಾಗಲಿ ಅಂತೇಳಿ ಅನೇಕ ಜನ ತಮ್ಮ ಆಸ್ತಿಯನ್ನು ಕೊಡ್ತಕ್ಕಂಥದ್ದು, ದಾನವಾಗಿ ಕೊಡ್ತಕ್ಕಂಥದ್ದು. ಅನೇಕ ಗ್ರಾಮಗಳಲ್ಲಿ ನೋಡ್ಬೋದು ನಾವು, ಕೆಲವು ಶ್ರೀಮಂತರು ಅಥವಾ ಸಮಾಜದ ಕಳಕಳಿ ಇರತಕ್ಕಂಥ ಜನ ತಮ್ಮ ಬಹುಭಾಗ ಜಮೀನನ್ನು ಅಥವಾ ಹಣವನ್ನು ಒಂದು ಪಾಠಶಾಲೆಗೆ, ಸ್ಕೂಲು ಕಾಲೇಜ್ಗಳಿಗೆ ಅಥವಾ ವೃದ್ಧಾಶ್ರಮಕ್ಕೆ, ಬಸ್ ಸ್ಟ್ಯಾಂಡ್ಗೆ ಅಥವಾ ಸಹಕಾರಿ ಸಂಘಕ್ಕೆ ದಾನವಾಗಿ ಬರ್ಕೊಟ್ಟಿರೋದನ್ನು ನಾವು ನೋಡ್ಬೋದು. ಅನೇಕ ಊರುಗಳಲ್ಲಿ ಇಂತಹ ಒಂದು ದಾನಿಗಳು ಇದ್ದಾರೆ, ಊರಿನ ಅಭಿವೃದ್ಧಿಗಾಗಿ, ಗ್ರಾಮದ ಅಭಿವೃದ್ಧಿಗಾಗಿ ತಮ್ಮ ಕುಟುಂಬದ ಹೆಸರಾಕ್ಸ್ಬೇಕು ಅಂತೇಳಿ ಅವರೊಂದು ಕಂಡೀಷನನ್ನು ಹಾಕಿರ್ತಾರೆ. ನಮ್ಮ ಕುಟುಂಬದ ಬಗ್ಗೆ ಹೆಸರಾಕ್ಸ್ಬೇಕು ನೀವು, ನಾವು ಇಷ್ಟು 5 ಎಕರೆ ಅಥವಾ 10 ಎಕರೆ ನಾನು ದಾನವಾಗಿ ಕೊಡ್ತಾ ಇದ್ದೀನಿ, ಆದರೆ ನಮ್ಮ ಯಾರೊಬ್ಬರ ಹೆಸರು ಹಾಕ್ಸ್ಬೇಡಿ, ನಮ್ಮ ಕುಟುಂಬದ ಹೆಸರನ್ನು, ನಮ್ಮ ಮನೆತನದ ಹೆಸರನ್ನು ಹಾಕ್ಸಿ ಅಂತೇಳಿ ಅವರು ಒಂದು ಸರ್ಕಾರಕ್ಕೂ ಕೂಡ ಒಂದು ಲಿಖಿತವಾಗಿರ್ತಕ್ಕಂಥ ಇದನ್ನು ಕೊಟ್ಟು ಅವರು ಜಮೀನನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಅನೇಕ ಸಾವಿರಾರು ನಿದರ್ಶನಗಳನ್ನು ನಾವು ನೋಡ್ಬೋದು. ಇದನ್ನು ನಾವು ಕುಟುಂಬದಲ್ಲಿ ಬರತಕ್ಕಂಥ ನಾಲ್ಕನೇ ಲಕ್ಷಣ ನಾಮ ಸೂಚಕ ವ್ಯವಸ್ಥೆ ಅಂತೇಳಿ ಕರೀತೇವೆ. ಒಂದು ಕುಟುಂಬವನ್ನು ನಿರ್ದಿಷ್ಟ ಹೆಸರಿನಿಂದ ಗುರುತಿಸಲು ಸಾಧ್ಯವಾಗ್ತಕ್ಕಂಥ ನಾಮಸೂಚಕ ವ್ಯವಸ್ಥೆಯು ಕೂಡ ಕುಟುಂಬದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಅಂದರೆ ಆ ಕುಟುಂಬಕ್ಕೆ ತನ್ನದೇ ಆದ ಮನೆತನದ ಹಿನ್ನೆಲೆ ಇರುತ್ತದೆ. ಅದಕ್ಕೆ ನಾನು ಈಗಾಗಲೇ ಆ ಉದಾಹರಣೆಯನ್ನು ತಮಗೆ ತಿಳಿಸ್ತೆ. ಹಾಗೆ 5ನೇದಾಗಿ ಒಂದೆಡೆ ವಾಸ, ಒಟ್ಟಿಗೆ ವಾಸ ಮಾಡ್ತಕ್ಕಂಥದ್ದು, ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಟ್ಟಿಗೆ ವಾಸ ಮಾಡ್ತಕ್ಕಂಥ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಹಾಗೆ ವಂಶಾವಳಿಯನ್ನು ಗುರುತಿಸ್ತಕ್ಕಂಥ ವಿಧಾನ, ವಂಶಾವಳಿಯನ್ನು ಗುರುತಿಸುವ ವಿಧಾನ, ನಾವು ಯಾವ ವಂಶಕ್ಕೆ ಸೇರಿದರು, ತಂದೆ ವಂಶಕ್ಕೆ ಸೇರಿದಾರ, ತಾಯಿ ವಂಶಕ್ಕೆ ಸೇರಿದಾರ ಅಂತೇಳಿ ತಂದೆ ಕಡೆಯಿಂದ ಮತ್ತು ತಾಯಿ ಕಡೆಯಿಂದ ವಂಶಾವಳಿಯನ್ನು ಗುರುತಿಸ್ತಕ್ಕಂಥ ವಿಧಾನ ಕೂಡ ಒಂದು ಲಕ್ಷಣ. ಕೊನೆಯದಾಗಿ ಸದಸ್ಯರ ಆರ್ಥಿಕ ರಕ್ಷಣೆ, ಕುಟುಂಬದ ಸದಸ್ಯರುಗಳನ್ನು ರಕ್ಷಣೆ ಮಾಡೋದಕ್ಕೆ ಹಣಕಾಸಿನ ಅನ್ನವು, ಯಾರು ಸಂಸಾರದ ಹೊರೆಯನ್ನು ಒತ್ತಿರ್ತಾರೆ ಯಜಮಾನ, ಅದನ್ನು ತಂದು ಎಲ್ಲವನ್ನು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಕುಟುಂಬದ ಸದಸ್ಯರು ಹೊತ್ತಿದ್ದಾರೆ. ಇದನ್ನು ಕುಟುಂಬದ ಸಾಮಾನ್ಯ ಲಕ್ಷಣಗಳಲ್ಲಿ ಮೆಕೇವರ್ ಪೇಜ್ ಅವರ ಪ್ರಕಾರ ಸದಸ್ಯರ ಆರ್ಥಿಕ ರಕ್ಷಣೆ ಅಂತೇಳಿ ಹೇಳಬೇಕಾಗುತ್ತೆ. ಈ ತರಗತಿಯಲ್ಲಿ ನೀವು ಇಷ್ಟು ವಿಚಾರಗಳನ್ನು, ಕುಟುಂಬ ಅಂದರೇನು, ಕುಟುಂಬದ ಅರ್ಥ, ಕುಟುಂಬದ ವ್ಯಾಖ್ಯೆ ಮತ್ತು ಕುಟುಂಬದ ಸಾಮಾನ್ಯ ಲಕ್ಷಣಗಳನ್ನು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ಕುಟುಂಬದ ವಿಶಿಷ್ಟ ಗುಣಲಕ್ಷಣಗಳನ್ನು ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೇನೆ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಕುಣಿಗಲ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಪುಟ್ಟರಾಜು ಆರ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, ಎಸ್ಎಸ್ಐಟಿ ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿನಯ್ ಕುಮಾರ್ ಎಸ್ಎಸ್.